ಯಸ್ಮಾತ್ ಶ್ರೀ ಬ್ರಹ್ಮರುದ್ರ ಪ್ರಕೃತಿಸುರನರದ್ವೀಷಶತ್ರಾತ್ಮಕ ವಿಷ್ಣೋರ್ವ್ಯಸ್ತಃ ಸಮಸ್ತಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಯಾವುದಾಯ್ತು ಈಗ ಇಪ್ಪತ್ತಾರು. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್ ಸಜ್ಜನರ ಸಹವಾಸದಿಂದಾಗಿ ಮಮ ವೀರ್ಯ ಸಂಪದ ಹೃತ್ಕರ್ಣ ರಸಾಯನಃ ಕಥಾಃ ಭವಂತಿ. ನನ್ನ ಮಹಿಮೆಯನ್ನು ಹೇಳತಕ್ಕಂತಹ ಹೃತ್ಕರ್ಣ ರಸಾಯನಃ ಮನಸ್ಸು ಮತ್ತು ಕಿವಿಗಳಿಗೆ ಅಮೃತಪ್ರಾಯವಾದಂತಹ ಕಥಾಹ ಭವಂತಿ, ಕಥೆಗಳನ್ನು ಕೇಳತಕ್ಕಂಥ ಯೋಗ ಬರುತ್ತೆ. ತಜ್ಜೋಷಣಾತ್ ಅಂತ ಅದರ ಸೇವನೆ ಮಾಡೋದರಿಂದ, ಕಥಾ ಶ್ರವಣ ಮಾಡೋದರಿಂದ ಅಪವರ್ಗವರ್ತ್ಮನಿ ಮೋಕ್ಷದ ಹಾದಿ, ಅಪವರ್ಗ ಅಂದರೆ ಮೋಕ್ಷ, ಮೋಕ್ಷದ ಹಾದಿಯಲ್ಲಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ, ಶ್ರದ್ಧೆಯಿಂದ ಕೂಡಿದ ಭಕ್ತಿ ಬರಲಿಕ್ಕೆ ಶುರುವಾಗುತ್ತೆ. ಭಗವಂತನ ಕಥೆ ಕೇಳ್ತಾ ಹೋದಂತೆ ಭಕ್ತಿ ಬರಲಿಕ್ಕೆ ಶುರುವಾಗುತ್ತೆ. ಬಹಳ ಮುಖ್ಯವಾದಂತಹ ತತ್ವ ಅದರ ಸಂಘ, ಅದರಿಂದ ಕಥಾಶ್ರವಣ, ಅದರಿಂದ ಭಕ್ತಿ ವೃದ್ಧಿ, ಈ ಮೂರು ಲಿಂಕ್. ಅದು ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ತಿತ್ತಸ್ಯ ಯತ್ತೋ ಗ್ರಹಣೇ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ಯೋಗ ಮಾರ್ಗೈ. ಆ ಭಕ್ತಿ ಬಂದ ಮೇಲೆ ಏನಾಗುತ್ತೆ ಅಂದರೆ ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಚಿತ್ತಸ್ಯ ಯತ್ತಃ ಗ್ರಹಣೇ ಯೋಗಯುಕ್ತಃ ಯತಿಷ್ಯತೆ ರುಜುಭಿಃ ಯೋಗ ಮಾರ್ಗೈಃ. ಭಕ್ತ್ಯಾ ಪುಮಾನ್ ಪುರುಷ ಭಕ್ತ್ಯಾದ ಭಕ್ತಿ ಬಂದ ಮೇಲೆ ಜಾತ ವಿರಾಗ ವಿಶೇಷವಾದ ವೈರಾಗ್ಯವನ್ನು ಹೊಂದುತ್ತಾನೆ. ಒಂದು ಕಡೆ ಜಾಸ್ತಿ ಇಂಟ್ರೆಸ್ಟ್ ಬಂದರೆ ಇನ್ನೊಂದು ಕಡೆ ಏನಾಗುತ್ತೆ, ಆಸಕ್ತಿ ಹೋಗಿಬಿಡುತ್ತೆ. ಐಂದ್ರಿಯಾತ್ ದೃಷ್ಟಶ್ರುತಾತ್ ದ್ರವಿಡಾನುಚಿಂತ, ಯಾವುದರಿಂದ ವಿರಾಗ್ತನಾಗ್ತಾನೆ ಅಂದರೆ ದೃಷ್ಟ ಶ್ರುತ ಆತ್ಮ ದ್ರವಿಣ ಅನುಚಿಂತೆಯ. ದೃಷ್ಟ ಕಂಡ, ಶ್ರುತ ಕೇಳಿದ, ಆತ್ಮ ತನ್ನ, ದ್ರವಿಣ ಅನುಚಿಂತೆಯ. ದ್ರವಿಣ ಅಂದರೆ ಹಣಕಾಸುಗಳು, ಅವುಗಳ ಚಿಂತೆ ಮಾಡತಕ್ಕಂತಹ ಐಂದ್ರಿಯ, ಐಂದ್ರಿಯ ಸುಖಗಳಿಂದ ವಿರಕ್ತನಾಗಿ ಬಿಡ್ತಾನೆ. ಇಂಥ ಆಸಕ್ತಿ ಅವನಿಗೆ ಬರೋದಿಲ್ಲ. ಚಿತ್ತಸ್ಯ ಯತ್ತಃ ಗ್ರಹಣೇ ಯೋಗಯುಕ್ತ, ಚಿತ್ತಸ್ಯ ಯತ್ತಃ ಗ್ರಹಣೇ ಯೋಗಯುಕ್ತ. ಅವನೇನು ಮಾಡ್ತಾನೆ, ಅವನು ಚಿತ್ತಸ್ಯ ಗ್ರಹಣೆ ಒಳ್ಳೆ ಪ್ರಯತ್ನ ಮಾಡಿಬಿಟ್ಟು ಮನಸ್ಸನ್ನು ಹಿಡಿತಾನೆ. ಯೋಗಯುಕ್ತ ಯತಿಷ್ಯತೆ ರುಜುಭಿರ್ ಯೋಗ ಮಾರ್ಗೈ, ಅದು ಹೇಗೆ ಹಿಡಿತಾನವನು, ರುಜುಭಿಹಿ ಒಳ್ಳೆ ಸಾತ್ವಿಕವಾದಂತಹ ಯೋಗ ಮಾರ್ಗೈ ಯತಿಷ್ಯತೆ. ಯೋಗದ ಹಾದಿಯಿಂದ ಪ್ರಯತ್ನ ಪಡ್ತಾನೆ, ಬೇರೆ ದಾರಿಯಲ್ಲಲ್ಲ. ಅದು ಮನಸ್ಸು ಇಟ್ಟದಲ್ಲಿ ಕೆಟ್ಟೋಗುತ್ತೆ. ಏನು ಮಾಡ್ತಾರೆ, ಕುಡಿತಾರೆ ತಿಂತಾರೆ, ಅದು ಯೋಗ ಮಾರ್ಗ ಅಲ್ಲ, ಅದಲ್ಲ ಆ ರೋಗ ಮಾರ್ಗಗಳಷ್ಟೇ ಹೊರತು ಯೋಗ ಮಾರ್ಗ ಅಲ್ಲ. ಯೋಗ ಮಾರ್ಗದಿಂದ ಪ್ರಯತ್ನ ಪಡ್ತಾನೆ. ಅರ್ಥ ಮಾಡಿಕೊಂಡ್ರೆ ಮನಸ್ಸನ್ನು ಹಟೋಡಿ ತರಲಿಕ್ಕೆ ಏನು ಪ್ರಯಾಣ ಮಾಡಬೇಕು, ಯೋಗ ಮಾರ್ಗ ಹಿಡಿಬೇಕೆ ಹೊರತು ಕೆಟ್ಟ ಮಾರ್ಗಗಳಲ್ಲ. ಇದು ಅಲ್ಲಲ್ಲ, ರುಜುಭಿ ಅಂದರೆ ಸಾತ್ವಿಕವಾದ ರುಜು, ಮನಸ್ಸು ಮಾತು ಕೃತಿಗಳಲ್ಲಿ ಹೊಂದಾಣಿಕೆ, ರುಜುಭಿಹಿ ಯೋಗ ಮಾರ್ಗೈಹಿ, ಅದು ಮುಖ್ಯವಾದ ಅರ್ಥ. ಅದಕ್ಕೆ ಸಾತ್ವಿಕವಾದಂಥ ಮಾರ್ಗದಲ್ಲಿ ಹೋಗ್ತಾನೆ ಹೊರತು ವಾಮಾಚಾರಕ್ಕೆ ಇಳಿಯೋದಿಲ್ಲ ಅಂತ ಅರ್ಥ. ವಾಮಾಚಾರಕ್ಕೆ ಇಳಿದಂತೆಯೇ ಸಾತ್ವಿಕ ಮಾರ್ಗದಲ್ಲಿ ಪ್ರವರ್ತಿತನಾಗ್ತಾನೆ ಎಂದೂ ಕೂಡ, ಕೆಟ್ಟ ಹಾದಿ ಹಿಡಿಯೋದಿಲ್ಲ, ಕೆಟ್ಟ ದಾರಿಗೆ ಹೋಗೋದೂ ಇಲ್ಲ ಅಂತ ಹೇಳಿ ತಿಳಿಸ್ತಾರೆ. ರುಜುಭಿಹಿ ಅಕ್ಲೇಶದೈಹಿ ಬರೀತಾರೆ ಅರ್ಥ, ಅಕ್ಲೇಶಕರವಲ್ಲದ. ಇವತ್ತು ನೋಡಿ ಸದಾಚಾರವದು ಬಹಳ ಸುಲಭ, ವಾಮಾಚಾರ ಭಯಂಕರ. ಅದು ಅಮಾವಾಸ್ಯೆ, ಮಧ್ಯರಾತ್ರಿ, ಶ್ಮಶಾನ, ಅಯ್ಯೋ ಏನು ಕೆನಸ್ಕೊಂಡ್ರೆ ಗಾಬರಿ ಆಗಿಬಿಡ್ಬೇಕು. ಇದು ಹಾಗಲ್ಲ, ಏ ಬೆಳಗ್ಗೆ ಹೇಳ್ಬೇಕು, ಏನು ಯೋಚನೆ ಇಲ್ಲ, ಮೇಲೆ ಕೊಡ್ಬೇಕು, ಶ್ಮಶಾನಕ್ಕೆ ಹೋಗೋ ಪ್ರಸಕ್ತಿನೇ ಇಲ್ಲ. ಪ್ರತಿಯೊಂದು ಕೂಡ ಬಹಳ ಸುಲಭವಾದ, ಏನೇನು ಸ್ನಾನ ಮಾಡೋದು ಏನು ಕಷ್ಟ ಇದೆ ಅದರೊಳಗೆ, ನಮ್ಮೊಳ್ಳೆಯೋದಕ್ಕೇನೆ ಧ್ಯಾನ ಮಾಡೋ, ಪ್ರತಿಯೊಂದು ಕೂಡ ಸಾತ್ವಿಕನೇ, ಕಷ್ಟ ಇಲ್ಲ. ನಾವು ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಒಂದಷ್ಟು, ನಿಜವಾಗ್ಲೂ ಕೂಡ ಕಷ್ಟ ಅಲ್ಲ. ಅಸೇ ಅವನು ಇನ್ನೂ ನೋಡ್ಬೇಕು ನೀವು, ಉತ್ತರ ಭಾರತವ್ರು ಇರ್ತಾರಲ್ಲ, ಬೈರಾಗಿಗಳವರೆಲ್ಲ ಇರ್ತಾರಲ್ಲ, ಎಷ್ಟು ಹೋಪ್ಲೆಸ್ ಇದು ಮಾಡ್ತಾರೆ ಅಂತ ಕೇಳಿದ್ರೆ, ಶವವಾಹನ, ಶವದ ಮೇಲೆ ಕುತ್ಕೊಂಡು ತಪಸ್ ಮಾಡ್ಬೇಕಂತ. ಶವದ ಅದೇ ಆಸನ, ಶವಾಸನ ಅವರಿಗೆ, ಶವದ ಸ್ಥಿತಿ ಬರೋದು, ಶವ ಕೆಳಗೆ ಹಾಕೊಂಡು ಮೇಲೆ ಕುತ್ಕೊಂಡ್ಬಿಡೋದು, ಅರ್ಥ ಆಯ್ತಾ? ಅದ್ರಮೇಲೆ ಧ್ಯಾನ ಮಾಡ್ಬೇಕಂತ, ಆಮೇಲೆ ಮೈಲ ಬೂದಿ ಹಚ್ಚಿಕೊಳ್ಳು, ಆಮೇಲೆ ಕೈ ಎತ್ತಿಬಿಡು, ಹಾಗೆ ಕೈ ಕೈ ಸ್ತಮನ ಮಾಡ್ಕೋಬೇಕಂತೆ. ನೋಡಿ ಫೋಟೋ ಬಂದು ನೋಡಿ, ಸಿಂಹ ಮೇಳಕ್ಕೆಲ್ಲ ಬಂದ ಕಾಲಕ್ಕೆ ಫೋಟೋಸ್ ಹಾಕಿರ್ತಾರೆ, ಕೈ ಹೀಗೆ ಹಿಡ್ಕೊಂಡ್ಬಿಡ್ತಾರೆ ದಿವಸಕ್ಕೆ, ಹಾಗೆ ನಿಂತು ಹೋಗ್ಬಿಡುತ್ತೋ ಹಾಗೆ, ಮತ್ತೆ ವರ್ಕ್ ಮಾಡೋದೇ ಇಲ್ಲ, ಅದು ಯೋಗ ಅಂತ ಅವ್ರಿಗೆ, ಅರ್ಥ ಆಯ್ತಾ? ಅವು ಒಂದು ಕೈ ಕಳ್ಕೊಂಡ್ಬಿಡೋದು ಯೋಗನ, ಎಷ್ಟು ಅಂದರೆ ಭಯಂಕರ ನೋಡಿದರೆ ಅಸಹ್ಯ ಇರುತ್ತೆ. ಅವೆಲ್ಲ ಅದೆಲ್ಲ ಅಘೋರಿಗಳು ಅಂತ ಹೇಳ್ತಾರೆ ಅವರಿಗೆಲ್ಲ, ಅಘೋರಿ ಅಘೋರಿಗಳು ಅಂತ ಕರೀತಾರೆ, ತಿಂತಾರೆ, ಹೌದು ಅಘೋರಿಗಳು ಅಂತ ಅವ್ರಿಗೆ ಹೆಸರು ತಿಳಿತಾ. ಆ ಕಡೆಗೆಲ್ಲ ಉತ್ತರ ಭಾರತದ ಭಾರಿ ಡೇಂಜರ್ ಅದು. ಅದಕ್ಕೆ ಹೇಳೋಣ, ಕಾಯ್ತಿರ್ತಾರ ಅವ್ರು, ಎದ್ದು ಹೊತ್ಕೊಂಡು ಹೋಗ್ಬಿಡ್ತಾರ ಅವರು ಅಂತ ಹೇಳ್ಬಿಟ್ಟು ಕಾಯ್ತಿರ್ತಾರೆ. ಇವ್ರು ಹೊತ್ಕೊಂಡು ಇವ್ರು ಕಾಯ್ತಿರ್ತಾರೆ, ಏನೋ ಬೆಳೆ ಹೊಡೆದು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಹಾಗೇನೆ ಅಷ್ಟು ಭಯಂಕರ, ಅದರಲ್ಲೂ ಸೆಲೆಕ್ಟ್ ಮಾಡ್ತಾರೆ ದಿಂತಿಂತ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಹರಿಸ್ತಾರ. ಏನೇನು ಹೇಳಿದ್ನಲ್ಲ, ಅವೆಲ್ಲ ಕೈಯಾಗಿ ಕಲಿ ಮಾಡ್ಕೋತಾರೆ. ಇನ್ನೇನು ಮಾಡೋದು, ಹಿಡ್ಕೊಂಡು ಹಾಗೆ ಇರಬೇಕದು. ಕೈ ಕೊಟ್ಟಿದ್ದೆ ಅದು ದೇವರಾಗಿದ್ರೆ ಅದು ಏನಂತ ಸಾಧನೆ ಅಂತದ. ಆ ರೀತಿ ಮಾಡಿಕೊಂಡ್ರೆ ಸಾಧನೆ ಆಗುತ್ತೆ. ಯಾವಾಗ ಕೈ ಒಂದೇ ಕಡೆ ಹಿಡ್ಕೊಂಡು ಹಾಗೆ ಸ್ವಲ್ಪ ಜೋ ಮಿಡ್ದಾಗ ಹಿಡಿದಾಗ ಫಿಕ್ಸ್ ಆಗುತ್ತೆ, ಬ್ಲಡ್ ಸರ್ಕಲ್ ನಿಂತು ಹೋಗ್ಬಿಡುತ್ತೆ. ಅದು ಇದಾದ ಇದೇನಾದಾಗ ಗ್ಯಾಂಗ್ರೀನ್ ಆದಾಗ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಆ ಥರ ಮಾಡ್ಕೋದು, ಅದು ಯೋಗ ಅಂತ ತಿಳ್ಕೊಂಡಿದ್ದಾರೆ. ಕಷ್ಟ ಇದೆಯಾ ಅದಕ್ಕೆ, ಅದಕ್ಕೆ ರುಜುಭೀಹಿ ಸಾತ್ವಿಕವಾದ ಮಾರ್ಗ ಇದೆ. ಅಸೇವಯಾಯಂ ಪ್ರಕೃತಿರ್ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯೇರ್ಪಿತಯ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮನಿ ಪ್ರತ್ಯಗಾತ್ಮಾನ ಮಿಹಾವರುಂಧೇ. ಅಸೇವಯಾ ಅಯಂ ಪ್ರಕೃತೇ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಂ ವಿಹ ಅವರುಂಧೇ. ಅಸೇ ಪ್ರಕೃತಿರ್ಗುಣಾನಾಂ ಅಸೇವಯ. ಈಗ ಪ್ರಕೃತಿಯ ಗುಣಗಳುಂಟಲ್ಲ, ಸಾತ್ವಿಕ ರಾಜಸ ತಾಮಸ, ಅವುಗಳನ್ನು ಬಿಟ್ಟುಬಿಡ್ತಾನೆ, ಆ ಕಡೆ ಇನ್ವಾಲ್ವ್ ಆಗೋದು ಬಿಟ್ಟುಬಿಡ್ತಾನೆ. ಆಮೇಲೆ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ. ಜ್ಞಾನ ವೈರಾಗ್ಯ ಬಂದಷ್ಟು ಜ್ಞಾನ ಏನಾಗುತ್ತಂತೆ, ದೀಪಕ್ಕೆ ಎಣ್ಣೆ ಹಾಕಿದಷ್ಟು ಕೂಡ ಏನಾಗುತ್ತೆ, ಅದು ಪ್ರಜ್ವರಿಸಿ ಉರಿಯುತ್ತೆ. ಆ ಥರ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯರ್ಪಿತಯಾಚ ಭಕ್ತ್ಯ ಒಳ್ಳೆ ಯೋಗದಿಂದ ಮತ್ತು ನನ್ನಲ್ಲಿ ಅರ್ಪಿತವಾಗತಕ್ಕಂಥ ಭಕ್ತಿಯಿಂದ ಮಾಂ ಪ್ರತ್ಯಗಾತ್ಮಾನಂ ಇಹ ಅವರುಂಧೇ. ಪ್ರತ್ಯಗಾತ್ಮ ಅಂತರ್ಯಾಮಿಯಾದ ಬಿಂಬರೂಪನಾದ ನನ್ನನ್ನು ಏನು ಮಾಡ್ತಾನೆ, ಅವರುಂಧೇ ಹೃದಯದಲ್ಲಿ ಗಟ್ಟಿಯಾಗಿ ಚಿಂತಿಸಲು ಪ್ರಾರಂಭ ಮಾಡ್ತಾನೆ, ದೃಢವಾಗಿ ನಿಲ್ಲಿಸಿಕೊಳ್ತಾನೆ. ಇದು ಸಾಧನೆ ಮುಂದಿನ ಹಂತ, ಇದು ಧ್ಯಾನದ ಅವಸ್ಥೆಗೆ ಹೋಗ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಧ್ಯಾನದ ಅವಸ್ಥೆಯನ್ನು ತಲುಪ್ತಾನೆ. ಅದಕ್ಕೆ ಹೇಳ್ತಾರೆ ಸ್ವಬಿಂಬ ಮಾಂ ಪಶ್ಯತಿ, ಕೊನೆಗೆ ದೇವರನ್ನು ಕಂಡೇ ಬಿಡ್ತಾನೆ ಅಂತ ಹೇಳ್ತಾನೆ. ಇದಿಷ್ಟು ಕೂಡ ಸಾಧನೆಯ ಮಾರ್ಗಗಳು. ದೇವಹೂತಿ ಪ್ರಶ್ನೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಉತ್ತರ ಕೊಟ್ಟ. ದೇವಹೂತಿ ರುವಾಚ ಕಾಸ್ವಿತ್ವಯರ್ಪಿತ ಭಕ್ತಿ ಕೀದೃಶೀ ಮಮ ಗೋಚರ ಯಯಾ ಪದಂತೆ ನಿರ್ವಾಣ ಅಂಜಸಾ ಪ್ರಾಪ್ನುಯಾಮಹಂ. ಕಾಸ್ವಿತ್ ತ್ವಯಿ ಅರ್ಪಿತ ಭಕ್ತಿ ಕೀದೃಶೀ ಮಮ ಗೋಚರ ಯಯಾ ಪದಂ ತೇ ನಿರ್ವಾಣ ಅಂಜಸಾ ಪ್ರಾಪ್ನುಯಾಮಹಂ. ತ್ವಯರ್ಪಿತ ಭಕ್ತಿ ಕಾಸ್ವಿತ್, ನೀನು ಅರ್ಪಿತವಾದ ಭಕ್ತಿಯಿಂದ ಅಂತ ಹೇಳಿದೆಯಲ್ಲ, ಆ ಭಕ್ತಿ ಯಾವುದದು? ಕೀದೃಶಿ ಮಮ ಗೋಚರ, ನನಗೆ ಹೇಗೆ ಅರ್ಥ ಆಗಬೇಕದು? ಯಯಾ ಪದಂತೆ ನಿರ್ವಾಣಂ, ಯಾವ ಭಕ್ತಿಯಿಂದ ನಿನ್ನ ನಿರ್ವಾಣ ಪದ ಅಂದರೆ ನಿನ್ನ ನಿನ್ನ ವೈಕುಂಠ ಲೋಕವನ್ನು ಅಂಜಸಾ ಪ್ರಾಪ್ನುಯಾಮಹಂ, ನಾನು ಹೇಗೆ ಸರಿಯಾಗಿ ಹೊಂದಲಿಕ್ಕೆ ಸಾಧ್ಯ? ಭಕ್ತಿ ಬಗ್ಗೆ ಸ್ಪಷ್ಟೀಕರಣ ಕೊಡು ಅಂತ ಕೇಳ್ತಾಳೆ. ಭಕ್ತಿಯಿಂದ ಹೊಂತಾರೆ ಅಂತ ಹೇಳಿದ ಮೇಲೆ ಏನ ನಿರ್ವಾಣಂ ಪದಂ, ನಿರ್ವಾಣಂ ಪದಂ ಅಲ್ಲಿಗನ್ವಯ. ಪದ ಅಂದ್ರೆ ಏನೋ ಸ್ಥಾನ, ನಿರ್ವಾಣ ಅಂದ್ರೆ ಏನು, ವಾಣ ಅಂದ್ರೆ ದೇಹ, ಅಂದರೆ ಪ್ರಾಕೃತ ದೇಹವಿಲ್ಲದ ಸ್ಥಳ ವೈಕುಂಠ ಅಂತ ಅರ್ಥ. ಪ್ರಾಕೃತ ಬಂತಲ್ಲ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾವಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅಲ್ಲಿ ನಿರ್ವಾಣಂ ಅನ್ನೋ ಪದ ಇದೆ. ವಾಣ ಅಂದ್ರೆ ದೇಹ, ವಾಣ ಅಂದ್ರೆ ಬಾಣ, ಬಾಣ ಅಂದ್ರೆ ದೇಹ. ಈ ದೇಹ ಕಳ್ಕೊಳ್ಬೇಕು, ಲಿಂಗದೇಹ ಹೋಗಿಬಿಟ್ರೆ ಅದು ನಿರ್ವಾಣ ದೇಹ ಅಂತ. ಇವರೇ ನಿರ್ವಾಣ ಅಂತ ಹೇಳಿದ್ರೆ ಇವರ ಅರ್ಥನೇ ಬೇರೆ. ಶೂನ್ಯ ಆಗಿಬಿಟ್ರೆ ನಿರ್ವಾಣ ಅಂತ ಕರೀತಾರೆ. ಶೂನ್ಯ ಆಗ ನಿರ್ವಾಣ ಅಲ್ಲ, ಲಿಂಗದೇಹ ಭಂಗ ಮಾಡ್ಕೊಳ್ಳೋ ನಿರ್ವಾಣ. ತೊಯ್ಯಿ ಬಿಡಿಸ್ಬೇಕಾದ್ರೆ ತೊಯ್ಯಿ ಅರ್ಪಿತ, ಅಲ್ಲಿ ಅಚ್ಯುತ ಅಂತಿದ್ರೆ ಆ ಅರ್ಥ. ಅದಕ್ಕೆ ಅಚ್ಯುತ ನಿನ್ನಲ್ಲಿ ಭಕ್ತಿ ಎಂಬುದು ಹೇಗೆ ಅಷ್ಟೇ. ಅರ್ಪಿತ ಅಂತ ಒಂದು ಪಾಠ, ಅಚ್ಯುತ ಅಂತ ಇನ್ನೊಂದು ಪಾಠ. ಇನ್ನೊಂದು ಅಚ್ಯುತ ಅಂದ್ರೆ ಏನು? ಇನ್ನೊಂದು ರೀತಿಯಲ್ಲಿ ಚ್ಯುತವಾಗದೇ ಇರತಕ್ಕಂಥ ಭಕ್ತಿ ಎಂಥದ್ದು? ಅಚಲವಾದ ಭಕ್ತಿ ಹಾಗೆ ಇನ್ನೊಂದು ರೀತಿ ಅರ್ಥ. ತೊಯ್ಯಿ ಅಚ್ಯುತ, ತೊಯ್ಯಿ ಅಚ್ಯುತ, ತೊಯ್ಯಿ ಉಚಿತ, ಇನ್ನೊಂದು ಪಾಠ ಇದೆ. ಮತ್ತೆ ತೊಯ್ಯಿ ಉಚಿತ, ಉಚಿತವಾದ ಭಕ್ತಿ ಯಾವುದು? ಯೇ ಯೋಗ ಭಗವತ್ ಪ್ರಾಪ್ತೌ ನಿರ್ವಾಣತ್ವಂ ನಿರ್ವಾಣಾತ್ಮನ್ ತ್ವಯೋದಿತಃ ಕೀದೃಶ ಕತಿ ಚಾಂಗಾನಿ ಯತಸ್ತತ್ವಾವಬೋಧನಂ. ಯೇ ಯೋಗಾಃ ಭಗವತ್ ಪ್ರಾಪ್ತೌ ಭಗವತ್ ಪ್ರಾಪ್ತೌ ನಿರ್ವಾಣಾತ್ಮನ್ ತ್ವಯಾ ಉದಿತಃ ಕೀದೃಶಃ ಕತಿ ಚಾಂಗಾನಿ ಯತಃ ತತ್ವಾವಬೋಧನಂ. ಅಲ್ಲಿ ಏನಿದೆ ಕೊನೆಗೆ? ಯೋ ಯೋಗ ಇರಬೇಕದು. ಯೋ ಯೋಗೋ ಭಗವತ್ ಪ್ರಾಪ್ತೋ ಇರಬೇಕು. ಏನಿದೆ ಇಲ್ಲಿ? ಯೋಗೋ ಇರಬೇಕದು, ತಪ್ಪಾಗಿದೆ ಇಲ್ಲಿ. ಯೋ ಯೋಗ ಭಗವತ್ ಪ್ರಾಪ್ತೋ, ಯಾವ ಯೋಗವನ್ನ ಭಗವತ್ ಪ್ರಾಪ್ತಿಗೋಸ್ಕರವಾಗಿ, ಯಾರೋ ನಿರ್ವಾಣಾತ್ಮನ್, ದೇವರೇ ಅಪ್ರಾಕೃತ ಸ್ವರೂಪನೇ, ಅದರ ಸಂಬೋಧನೆ ಅದು. ಹೇ ನಿರ್ವಾಣಾತ್ಮನ್ ತ್ವಯಾ ಉದಿತ ಯೇ ಯೋ ಯೋಗ ಭಗವತ್ ಪ್ರಾಪ್ತೌ ಕೀದೃಶಃ. ನಿನ್ನ ಹೊಂದಲಿಕ್ಕೆ ಯೋಗ ಮಾಡಬೇಕು ಅಂತ ಹೇಳಿದೆಯಲ್ಲ, ಯೋಗ ಯಾವುದದು? ಕತಿಚ ಅಂಗಾನಿ, ಅದಕ್ಕೆ ಯೋಗಾಂಗಗಳು ಯಾವುದು? ಯತಃ ತತ್ವಾವಬೋಧನಂ, ಅದರಿಂದ ತತ್ವಜ್ಞಾನ ಹೇಗೆ ಬರುತ್ತೆ? ಒಂದು ಲಿಂಕ್ ಹೇಳ್ತಾರೆ. ಆ ಯೋಗ ಅಂದ್ರೇನು? ಯೋಗ ಅಂಗಗಳು ಯಾವುದು? ತತ್ವಜ್ಞಾನ ಅದರಿಂದ ಹೇಗೆ ಬರುತ್ತೆ? ತದೇ ತನ್ಮೇ ವಿಜಾನೀಹಿ ಯಥಾಹಂ ಮಂದಧೀರ್ಹರೇ ಸುಖಂ ಬುದ್ಧೇ ತದುರ್ಬೋಧಂ ಯೋಷಾ ಭಗವದನು ಭವದನುಗ್ರಹಾತ್. ಪ್ರಶ್ನೆ ಹೇಗೆ ಕೇಳ್ತಾಳೆ ನೋಡಿ. ತದೇ ತತ್ಮೇ ವಿಜಾನೀಹಿ, ಕೃಷ್ಣ ಕಪಿಲ ನನಗೆ ಅದನ್ನು ತಿಳಿಸಿಕೊಡು ಹೇಗೆ ಅಂದ್ರೆ, ಯಥಾ ಅಹಂ ಮಂದಧೀಹಿ ಹರೇ, ನಾನು ದಡ್ಡಳು ಮಂದಧಿ ಮಂದಬುದ್ಧಿಯವಳು, ನಾನು ತಿಳಿಯಾಗಿ ಹೇಳಿ, ನನಗೆ ತಿಳಿಬೇಕು ಆ ರೀತಿ ಹೇಳು. ಸುಖಂ ಬುದ್ಧೇಯಂ ದುರ್ಬೋಧಂ, ಇದು ನೋಡಿದ್ರೆ ಬಹಳ ಕಠಿಣ ವಿಚಾರ ಇದು, ಸಾಮಾನ್ಯ ಅಲ್ಲ. ನಾವು ಸುಖ ತಿಳ್ಕೋಬೇಕಾದ್ರ ಸುಖಂ ಬುದ್ಧೇಯ ದುರ್ಬೋಧಂ ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಹೇಳೋರು ಹೇಗೆ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳಾಕೆ. ನಮಗೆ ತಿಳಿಯಾಗ ನನ್ನ ತಿಳಿಯಾಗ ಹೇಳು, ಅರ್ಥ ಆಯ್ತಾ? ಇವಳು ಸಾಮಾನ್ಯ ಹೇಳೋದು ಹೇಗೆ ಹೇಳ್ತಾರೆ, ತಮಗೆ ತಿಳಿದಿದೆ ಅಂತ ಹೇಳ್ತಾರೆ ಅಷ್ಟೇ. ನಮಗೆ ಬಾರಿ ಗೊತ್ತಿದೆ, ನಮಗೆ ಬಾರಿ ಗೊತ್ತಿದೆ, ಏನು ಉಪಯೋಗ ಇಲ್ಲ, ಯಾರಿಗಿರ್ಬೇಕದು? ನಾನೇ ತಿಳ್ಕೋಬೇಕು. ಗುಹಂ ಬುದ್ಧೇಯಂ ದುರ್ ಅದು ಕೊಟ್ಟದ್ದು ಗಹನ ಅಂತ ನಮಗೆ ಗೊತ್ತಿದೆ. ತತ್ವಜ್ಞಾನ ಎಂಥದ್ದು ಬಹಳ ಜಟಿಲ, ಆದರೆ ತಿಳ್ಕೊಳ್ಬೇಕು ಆ ಥರ. ದುರ್ಬೋಧಂ ಯೋಷ ಭವದ ಅನುಗ್ರಹಾತ್, ನಾನು ಮತ್ತೆ ಎರಡು ಹೇಳ್ತಾಳೆ, ನಾನು ಮಂದಧಿ ನಾನು ಹೆಂಗಸು, ಮತ್ತೆ ನಾನು ನೆನಪಿರಲಿ ಅಂತ ಹೇಳ್ತಾಳೆ. ನಾನು ಹೆಂಗಸು ದಡ್ಲು, ನನಗೆ ತಿಳಿಬೇಕು ಅದನ್ನು ಹೇಳ್ಕೊಡು. ಮಂದಮತಿ ಅಂದರೆ ದೊಡ್ಡವ್ರ ಮೇಲೆ ಸಣ್ಣವ್ರ ಮಂದಮತಿಗಳೇ ಆ ಅರ್ಥದೊಳಗೆ. ದಡ್ರು ಅಂದ್ರೆ ಯಾವ ರೀತಿ ಫೇಲ್ಡ್ ಕ್ಯಾಂಡಿಡೇಟ್ ಎಂಬ ಅರ್ಥಲ್ಲ, ಮಂದಮತಿ ಅಂದ್ರೆ ದೊಡ್ಡವ್ರ ದೃಷ್ಟಿಯಿಂದ ಮಂದಮತಿಗಳು ಚಿಕ್ಕವರೆಲ್ಲ ಕೂಡ. ಯೋಷಾಹಂ ಭವದ ಅನುಗ್ರಹಾತ್, ಇದು ಕಾನ್ಸೆಪ್ಟ್ ಇಟ್ಕೊಂಡೆ ಎಲ್ಲರಿಗೂ ಅಂತ ಬರೆಯೋದು. ಆಮೇಲೆ ಟೀಕಾರ ಹೇಳ್ತಾರೆ, ಪ್ರಣಮ್ಯ ಚರಣಾಂಬೋರ್ ಚರಣಾಂಭೋಗ ಯುಗಂ ರಮಣಾಪತೇಹೆ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧ ಸಿದ್ಧಯೇ. ಬಾಲರಿಗೆ ತಿಳಿಯಾಗಿ ಹೇಳುತ್ತೇವೆ, ಇದೊಂದು ಕಾನ್ಸೆಪ್ಟ್ ಆಗಿಬಿಡುತ್ತೆ. ಆಮೇಲೆ ಯಥಾಮತಿ ಹೇಳುತ್ತೇವೆ ಅಂತಷ್ಟು ರಾಯರ ಅರ್ಥ ಬರೀತಾರೆ. ಯಥಾಮತಿ ಅಂದ್ರೆ ಕೇಳೋರ್ ಬುದ್ಧಿ ಇದ್ದಷ್ಟು ಹೇಳ್ತೇವೆ, ಶ್ರೋತೃ ಬುದ್ಧಿ ಮನತಿಕ್ರಮ್ಯ. ಅದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವಾಗಲೂ ಪರಿಜ್ಞಾನ ಇರಬೇಕು. ಎಂ ಎಸ್ ಸಿ ಓದು ಒಂದನೇ ಕ್ಲಾಸಿಗೆ ಪಾಠ ಮಾಡ್ತಾ ಏನೋ ಶುರು ಮಾಡ್ಬಿಟ್ಟು ಗತಿ ಏನಾಗುತ್ತೆ? ನಿದ್ದೆ ಬರ್ತಾರೆ, ಎದ್ದು ಹೋಗ್ತಾರೆ, ಬರ್ದು ಬರೋದೇ ಇಲ್ಲ, ಆದ್ರೆ ಮೂರಾಗೊಂದು ಆಗಲೇ ಎದ್ದು ಹೋಗ್ತಾರೆ, ನಿದ್ದೆ ಹೊಡಿತಾರೆ, ಎಂದೆಂದೂ ಬರೋದಿಲ್ಲ ಆ ಕಡೆಗೆ. ಅವ್ರಿಗೆ ತಿಳಿದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಬರ್ತಾರೆ. ಆ ತರಹ ಒಳ್ಳೆ ಅಪೂರ್ವವಾದಂತಹ ರೀತಿಯಲ್ಲಿ ಹೇಳೋದನ್ನ ಹೇಗೆ ಹೇಳಬೇಕು ಅಂತ ಕೇಳ್ಕೊತಾರೆ. ತದೇ ತನ್ಮೇ ವಿಜಾನೀಹಿ ಯಥಾಹಂ ಮಂದಧೀರ್ ಹರೇ, ನೀನು ಹರಿ ಸಾಕ್ಷಾತ್ ನಾರಾಯಣ, ನಾನು ಭಾರಿ ಸಾಮಾನ್ಯಳು. ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾ ಭವದನುಗ್ರಹಾತ್ ಮೈತ್ರೇಯ ಉವಾಚ. ಇಷ್ಟೆಲ್ಲ ಕೊನೆಗೆ ಹೇಳ್ತಾಳೆ, ಭವದನುಗ್ರಹ ಅನುಗ್ರಹ ಬೇಕಷ್ಟೇ ಇದಕ್ಕೆಲ್ಲ ಕೂಡ. ಮಂದದೇನೋ ಮಹಾಬುದ್ಧಿನೋ ಮುಖ್ಯ ಅಲ್ಲ, ಅನುಗ್ರಹ ಇಲ್ದವರು ತಿಳಿಯೋದಿಲ್ಲ, ಆದ್ರಿಂದ ಅನುಗ್ರಹ ಪೂರ್ವಕವಾಗಿ ನನಗೇನೆ ಹೇಳಿಕೊಡು. ಮೈತ್ರೇಯ ಉವಾಚ ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ಥಂ ಜಾತಸ್ನೇಹೋ ಯತ್ರ ತನ್ಮಾಭಿಜಾತಃ ತತ್ವಾಂ ನಾಯಂ ಯತ್ ಪ್ರವದಂತಿ ಸಾಂಖ್ಯಂ ಪ್ರಾವೋಚದ್ವೈ ಭಕ್ತಿ ವಿತಾನ ಯೋಗಂ. ವಿದಿತ್ವಾರ್ಥಂ ವಿದಿತ್ವಾ ಅರ್ಥಂ ಕಪಿಲಃ ಮಾತುಃ ಇತ್ಥಂ ಜಾತಸ್ನೇಹ ಯತ್ರ ತನ್ವಾ ಅಭಿಜಾತಃ ತತ್ವಾಂ ನಾಯಂ ಯತ್ ಪ್ರವದಂತಿ ಸಾಂಖ್ಯಂ ಪ್ರಾವೋಚದ್ವೈ ಭಕ್ತಿ ವಿತಾನ ಯೋಗಂ. ವಿದಿತ್ವಾ ಅರ್ಥಂ ಕಪಿಲಃ ಮಾತುಃ ಮಾತುಃ ತಾಯಿಯ ಅರ್ಥಂ ಉದ್ದೇಶವನ್ನ ಕಪಿಲಃ ಕಪಿತನಾಮ ಭಗವಂತ ಇತ್ಥಂ ವಿದಿತ್ವಾ ಹೀಗೆ ಅರ್ಥ ಮಾಡಿಕೊಂಡು ಜಾತಸ್ನೇಹ ಬಹಳ ಪ್ರೀತಿಯಿಂದ ತಾಯಿ ಅನ್ನೋ ಪ್ರೀತಿ ಒಂದು ಕಡೆ ಲೋಕದೃಷ್ಟಿ ಅದು ಭಕ್ತಳು ಅನ್ನೋ ಪ್ರೀತಿ ನಿಜವಾದ ಪ್ರೀತಿ ಅದು ಜಾತಸ್ನೇಹ ಯತ್ರ ತನ್ವಾ ಅಭಿಜಾತ ಪ್ರೀತಿಯಿಂದ ಯಾವ ದೇಹದಿಂದ ಅವತಾರ ಮಾಡಿದ್ನಲ್ಲ ಆ ಕಪಿಲ ರೂಪದಿಂದನೇ ತತ್ವಾಮ್ನಾಯಂ ಪ್ರವದಂತಿ ಯತ್ ಸಾಂಖ್ಯಂ ಯತ್ ಯಾವುದನ್ನ ಸಾಂಖ್ಯಂ ಪ್ರವದಂತಿ ಸಾಂಖ್ಯಶಾಸ್ತ್ರ ಅಂತ ಕರೀತಾರಲ್ಲ ಅಂತ ತತ್ವಾಮ್ನಾಯಂ ಅಂತ ತತ್ವಶಾಸ್ತ್ರವನ್ನ ಆಮ್ನಾಯ ಅಂದ್ರೆ ಶಾಸ್ತ್ರ ತತ್ವಾಮ್ನಾಯವನ್ನ ಅದೆಂಥದ್ದು ಭಕ್ತಿ ವಿತಾನ ಯೋಗಂ ಭಕ್ತಿ ಮತ್ತು ಯೋಗದಿಂದ ಕೂಡಿದ ಶಾಸ್ತ್ರವನ್ನ ಪ್ರಾವೋಚದ್ವೈ ಉಪದೇಶ ಮಾಡಿದನು. ಹೀಗೆ ತಾಯಿಯಾದ ದೇವಹೂತಿ ಕೇಳಿದಾಗ ಪರಮಾತ್ಮ ಅವಳು ಉಪದೇಶ ಮಾಡಿದಂಥ ಶಾಸ್ತ್ರಕ್ಕೆ ಏನಂತ ಹೆಸರಾಯಿತು? ಸಾಂಖ್ಯಶಾಸ್ತ್ರ ಅಂತ ಹೆಸರಾಯಿತು. ಅದೇನದು? ತತ್ವಾಮ್ನಾಯ, ತತ್ವದ ಒಂದು ದೊಡ್ಡ ಶಾಸ್ತ್ರ. ತತ್ವಶಾಸ್ತ್ರವನ್ನು ಪರಮಾತ್ಮ ಉಪದೇಶವನ್ನು ಮಾಡಿದ. ಯಸ್ಮಾತ್ ಭಕ್ತಿ ವಿತಾನ ಯೋಗಂ, ಭಕ್ತಿಯೋಗ ವಿತಾನಂ, ಭಕ್ತಿಯೋಗವನ್ನು ವಿಸ್ತಾರ ಮಾಡತಕ್ಕಂಥ ಯೋಗವನ್ನು ಪರಮಾತ್ಮ ತಿಳಿಸಿಕೊಟ್ಟ ಅಂತ ಹೇಳಿ ಹೇಳ್ತಾರೆ. ಇದರಿಂದ ಏನಾಯಿತು? ಎಲ್ಲರಿಗೂ ಹೆಂಗಸರು ಸರಿ ದಡ್ರು ಸರಿ ಯಾರೇ ಆಗಿರಲಿ ಇದನ್ನು ಕೇಳಿದ್ರೆ ಏನಾಗುತ್ತೆ? ಅವರಿಗೆ ಅರ್ಥ ಆಗಬೇಕು ಅಂತ. ಭಗವಾನುವಾಚ ದೇವಾನಾಂ ಗುಣಲಿಂಗಾನಾಂ ಆನುಶ್ರವಿಕ ಕರ್ಮಣಾಂ ಸತ್ಯೈವೈಕ ಮನಸೋ ವೃತ್ತಿ ಸ್ವಾಭಾವಿಕೀತು ಯಾ. ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವೇ ಏವ ಏಕ ಮನಸಃ ವೃತ್ತಿ ಸ್ವಾಭಾವಿಕೀತು ಯಾ. ಭಕ್ತಿಯ ಮೊದಲ ಲಕ್ಷಣ ಏನು ಅಂದರೆ ದೇವಾನಾಂ ಗುಣಲಿಂಗಾನಾಂ, ಗುಣಲಿಂಗಗಳು. ಗುಣಲಿಂಗಗಳು ಅಂದ್ರೇನು? ಗುಣಗಳನ್ನೇ ವಿಶೇಷವಾದ ಲಕ್ಷಣ ಹೊಂದಿರತಕ್ಕಂತಹ ಸಾತ್ವಿಕ ಜೀವರಿದ್ದಾರಲ್ಲ ಅವರ ಲಕ್ಷಣ. ಇನ್ನೊಂದೇನು ಅಂದರೆ ಆನುಶ್ರಾವಿಕ ಕರ್ಮಣಾಂ, ಅನುಶ್ರುತಿ ಅಂದರೆ ವೇದಗಳು, ವೇದೋಕ್ತವಾದ ಕರ್ಮಾನುಷ್ಠಾನ ಮಾಡತಕ್ಕಂಥದ್ದು ಮೊದಲನೇ ಲಕ್ಷಣ. ಕೆಲವು ಸಾತ್ವಿಕರು ಇರ್ತಾರೆ, ಎಷ್ಟು ದುಷ್ಟತನದಲ್ಲಿ ಇದ್ರು ಕೂಡ ಅವ್ರು ಹೇಗೆ ಬದುಕ್ತಾರೆ, ಎಂಥ ಒಂದು ಕೆಟ್ಟ ಜಾಗದಲ್ಲಿ ಇದ್ರು ಕೂಡ ಅವ್ರ ಮನಸ್ಸು ಸಾಮಾನ್ಯ ಯಾವ ಕಡೆ ಹೋಗ್ತಾ ಇರುತ್ತೆ, ಒಳ್ಳೆ ಮಾರ್ಗದಲ್ಲೇ ಹೋಗ್ತಾ ಇರುತ್ತೆ. ಅನುಸರಿಸಬೇಕ ಕರ್ಮಣ, ವೇದೋಕ್ತವಾದ ಕರ್ಮಾಚರಣೆ ಮಾಡಿದ್ರೆ ಅವ್ರ ಲೈಕಿಂಗ್ ಬರುತ್ತೆ. ಯಾಕಂದ್ರೆ ಅದು ಪ್ರೊಟೆಸ್ಟ್ ಮಾಡೋ ಬುದ್ಧಿ ಹೇಗೆ ನ್ಯಾಚುರಲ್ಲು, ಇವರಿಗೆ ಅನುಷ್ಠಾನ ಮಾಡೋ ಬುದ್ಧಿನೇ ನ್ಯಾಚುರಲ್. ಅದಕ್ಕೆ ಹೇಳ್ತಾರೆ ಸತ್ವೇಯೇವ ಏಕ ಮನಸಃ ವೃತ್ತಿ. ಸತ್ವ ಅಂದ್ರೆ ನಾರಾಯಣ, ಸತ್ವ ಭಗವಂತನಾದ ನಾರಾಯಣ ಸತ್ವ ಅಂತಲೂ ಹೆಸರಿದೆ ಅಂತ. ಅನುಸ್ತ್ರವಿಕ ಕರ್ಮಾಸೌ ಶ್ರುತ್ಯುಕ್ತಂ ಯೋನ ಲಂಘಯೇತ್. ಆಚಾರ ತಾತ್ಪರ್ಯ, ಯಾರು ಶ್ರುತ್ಯುಕ್ತವಾದನ್ನು ಎಂದು ಬಿಡೋದಿಲ್ವಲ್ಲ ಅವನೇನಂತ ಕರೀತಾರೆ, ಅನುಶ್ರಾವಿಕ ಕರ್ಮ ಅಂತ ಕರೀತಾರೆ. ಅನುಶ್ರಾವಿಕ ಕರ್ಮಣ ಅವರು ಏಕಏವ ಅವನ ಪರಮಾತ್ಮನಲ್ಲೇ ಮನಸ್ಸು ಹೋಗುತ್ತವೆ. ಈ ಸತ್ವೇವ ಏಕ ಮನಸಃ ವೃತ್ತಿ, ಸದಾ ವೃತ್ತಿ ಮನಸಃ ವೃತ್ತಿ ಅಂದ್ರೇನು, ಮನಸ್ಸಿನ ಒಂದು ಗತಿ, ಮನಸ್ಸಿನ ಗತಿ ಯಾವಾಗಲೂ ಕೂಡ ದೇವರಲ್ಲೇ ಇರುತ್ತೆ, ಬೇರೆ ಕಡೆ ಹೋಗೋದಿಲ್ಲ. ಅದು ಹೇಗಿರುತ್ತೆ ಅಂದರೆ ಸ್ವಾಭಾವಿಕೀತು ಯಾವ್ರಿ ನ್ಯಾಚುರಲ್, ಮೂಲಭೂತವಾದ ಭಕ್ತಿ ಎಲ್ಲಿರಬೇಕು ಯಾವಾಗಲೂ, ಅದು ಸ್ವರೂಪದಲ್ಲೇ ಇರಬೇಕು. ಟೀಕಾ ಇವರು ಬರೀತಾರೆ ವಿಜಯದೇವ ಸ್ವಾಮಿಗಳು, ಹೇಗಿರಬೇಕು ಅಂದರೆ ಸ್ವಾಭಾವಿಕಿ ಗಂಗಾ ಪ್ರವಾಹ ಲಕ್ಷಣ, ಗಂಗಾ ಪ್ರವಾಹ ಇದ್ದಾಗಿರುತ್ತೆ ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿ ಹರಿತಾ ಇರುತ್ತೆ. ಇದು ಕೇಳ್ತಾ ಹೋದಂತೆ ಏನಾಗುತ್ತೆ, ಅವರಿಗೆ ವಿಶೇಷ ಒಂದು ಫಾರ್ಮ್ ತಗೊಳುತ್ತೆ, ಒಬ್ಬ ಒಳ್ಳೆ ಧ್ವನಿ ಇರುತ್ತೆ ಅವನಿಗೆ, ಗೊತ್ತಾಯ್ತಾ. ಸಂಗೀತ ಕಲಿತಾಗ ಏನಾಯ್ತು ಅವನಿಗೆ, ಶಿಷ್ಟ ಬೆಟ್ಟ ಇದೆ, ಧ್ವನಿನೇ ಇಲ್ಲ. ಎಷ್ಟು ಭೂಕರಿಗೆ ಸಂಗೀತ ಹೇಳ್ಕೊಟ್ರೆ ಏನಾಗುತ್ತೆ ಅವನಿಗೆ, ಏನಿಲ್ಲ ಅವನಿಗೆ, ಧ್ವನಿ ಹೆಸರು ಕೂಡ ಇಲ್ಲ. ಸೊ ನಾವು ಅಯೋಗ್ಯರಿಗೆ ಶಾಸ್ತ್ರ ಹಿಡ್ಕೊಳ್ಳೋದು ಹೇಗೆ ಅಂದರೆ ಮೂಕನ ಸಂಗೀತ ಹೇಳ್ಕೊಟ್ಟಾಗ ಏನಾಗುತ್ತೆ, ಅದರಿಂದ ಇವನಿಗೆ ಪ್ರಾಣ ಹೋಗುತ್ತೆ ಹೊರತು ಅವನೇನು ಉಪಯೋಗ ಇಲ್ಲ. ಅದರಿಂದ ಎಷ್ಟು ಹೇಳಿದ್ರು ಅಷ್ಟೇ, ಮೂಕ ಕಿವುಡ ಬೇರೆ ಆಗಿಬಿಟ್ರೆ ಇನ್ನೂ ಗೋವಿಂದ ಅದರಿದ್ದು ಕೇಳಿಸೋದಿಲ್ಲ, ಹೇಳಕ್ ಬರೋದಿಲ್ಲ, ಕಿವಿ ಕೇಳು ಕೂಡ ಕೇಳೋದಿಲ್ಲ ಅವನಿಗೆ. ಅದಕ್ಕೆ ಮೂಕ ಕಿವುಡ್ರ ಮುಂದೆ ಹೇಗೆ ಸಂಗೀತ ಕಚೇರಿನೋ ಹಾಗೆ ಅನರ್ಹರ ಮುಂದೆ ಶಾಸ್ತ್ರ ಪ್ರವಚನ ಹಾಗಾಗುತ್ತೆ ಅಂತ ಅರ್ಥ. ಸತ್ವ ಅನಿಮಿತ್ತ ಇವತ್ತು ನಡೀತಿರೋದು ಹಾಗೆ ತಾನೆ, ಎಲ್ಲೋ ಕೇಳಿ ಕೇಳಿದ್ರು ಅರ್ಥನೇ ಆಗೋದಿಲ್ಲ ಅವರಿಗೆಲ್ಲ. ಸಿದ್ಧೇರ್ ಗರೀಯಸಿ ಜಯ ಜಲಯತ್ಯಾಶು, ಇಷ್ಟು ಹೇಳಿಬಿಟ್ಟು ಭಕ್ತಿ ಎಷ್ಟು ದೊಡ್ಡದು ಅಂತ ಹೇಳ್ತಾರೆ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ ಜಲಯತ್ಯಾಶು ಯಾಕೋಶಂ ನಿಗೀರ್ಣ ಮನಲೋ ಯಥಾ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ ಭಗವತಿ ಅನಿಮಿತ್ತ ಭಕ್ತಿ, ಅದೇ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲ ವಾಯುಸ್ತುತರು ಹೇಳಿದ್ರಲ್ಲ, ಅನಿಮಿತ್ತವಾದ ಭಕ್ತಿ. ಸಂಕಟ ಬಂದ ವೆಂಕಟರಮಣ ಅಂದ್ರೆ ಅಲ್ಲ, ಯಾಕೆ ಯಾತಕ್ಕೆ ಬಂದ ಅವನು ದೇವರ ಹತ್ರ, ಸಂಕಟ ಬಂದಿದ್ದ ನಿಮಿತ್ತ ಅದು, ಅರ್ಥ ಆಯ್ತಾ. ಇದಾಗಲ್ಲ, ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ, ಎಷ್ಟೊಳ್ಳೆ ಮಾತದು. ದೇವರಲ್ಲಿ ಯಾವುದೇ ನೆಪವಿಲ್ಲದ ಭಕ್ತಿ ಬರುತ್ತಲ್ಲ, ಏನ್ ದೊಡ್ಡದು, ಮೋಕ್ಷಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ, ಸಿದ್ಧಿಗಿಂತ ದೊಡ್ಡದು. ಜಲಯತ್ಯಾಶು ಯಾಕೋಶಂ ನಿಗೀರ್ಣ ಮನಲೋ ಯಥ, ಅದು ಎಂಥದ್ದು ಅಂದ್ರೆ ನಿಗೀರ್ಣ ಬೆಂಕಿ, ಹೇಗೆ ಬೆಂಕಿ ಹೇಗೆ ಸುಟ್ಟು ಬಿಡಬೇಕು, ಹಾಗೆ ನಮ್ಮ ಒಂದು ಅಜ್ಞಾನದ ಕೋಶ ಇದೆಯಲ್ಲ ಅದು ಸುಟ್ಟು ಬೂದಿ ಮಾಡಿಬಿಡುತ್ತೆ. ಸ್ವಾಭಾವಿಕ ಭಕ್ತಿ ಎಂಬುದು ಬಹಳ ದೊಡ್ಡದು ಅಂತ ತಿಳಿದು. ನಿಗೀರ್ಣಂ ಸರ್ವತೋ ಗ್ರಸ್ತಂ, ಎಲ್ಲ ಕಡೆಯಿಂದ ಕವಿದಂತಹ ಈ ಪಾಪಕರ್ಮದ ಒಂದು ವಿಶೇಷವಾದ ಮಲವನ್ನ ಅಗ್ನಿಯಿಂದ ಸುಟ್ಟಾಗ್ತಕ್ಕಂಥದ್ದು ಯಾವುದು ಅಂದ್ರೆ ಭಕ್ತಿ ಅದು. ಅಂತ ಭಕ್ತಿ ಎಲ್ಲಾ ಸಿದ್ಧಿಗಿಂತ ಮುಕ್ತೇರ್ಗರಿಯಸಿ, ಮುಕ್ತಿಗಿಂತ ಸಿದ್ಧಿ ದೊಡ್ಡದು ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ, ಯಾಕೆ ಸರಿಯಾಗಿ ಅರ್ಥ ಮಾಡ್ಕೋ. ಮುಕ್ತಿಗಿಂತ ಭಕ್ತಿ ದೊಡ್ಡದು, ಯಾಕೆ ಭಕ್ತಿಯಿಂದ ಮುಕ್ತಿ ಗ್ಯಾರಂಟಿ ಆಗುತ್ತೆ. ಅರ್ಥ ಆಯ್ತಾ, ಭಕ್ತಿಯಿಂದ ಮುಕ್ತಿ ಗ್ಯಾರಂಟಿ ಆಗುತ್ತೆ. ಅದು ಇವತ್ತು ಅಕ್ಕಿ ಕೊಟ್ಟರು ಅನ್ನ ಕೊಟ್ರು, ಯಾವ್ದು ಬೆಟರ್ ಒಯ್ಬೇಕಾರೆ ನಾವೀಗ, ಯಾರ ಊರಿಗೆ ಹೋಗಬೇಕಾಗಿದೆ, ಅಕ್ಕಿ ಕೊಟ್ಟರೆ ಒಳ್ಳೇದು ಅನ್ನ ಕೊಟ್ಟರೆ ಒಳ್ಳೇದು, ಅನ್ನ ಕೊಟ್ಟರೆ ಪ್ರಾಬ್ಲಮ್ ಏನು? ಮೊದಲನೇದಾಗಿ ಬುಸರೆ ಅಲ್ಲೇ ಶುರುವಾಯಿತು ಫಸ್ಟ್ ಆಫ್ ಆಲ್, ಆಯ್ತಾ. ಎರಡನೇದಾಗಿ ಕೆಟ್ಟ ಬೇರೆ ಹೋಗುತ್ತೆ, ಹಾಳಾಗಿ ಹೋಗುತ್ತೆ ಮೈಲಿಗೆ, ಇನ್ನೇನೇನೋ ಪ್ರಾಬ್ಲಮ್ಗಳು. ಅಕ್ಕಿ ಒಯ್ದು ಬಿಟ್ರೆ ಎಂದು ಬೇಕಾದ್ರೂ ಉಪಯೋಗಿಸ್ಬೋದು, ಅರ್ಥ ಆಯ್ತಾ. ಜೊತೆಗೇನೋ ಫ್ರೆಶ್ ಮಾಡ್ಬೋದು, ನೈವೇದ್ಯ ಮಾಡಿ ಊಟ ಮಾಡೋದು, ನೈವೇದ್ಯಕ್ಕೆ ಬರಲ್ಲ ಇದು ಹಳಸಿ ಹೋಗ್ಬಿಡತ್ತೆ ಮತ್ತೆ, ಅರ್ಥ ಆಯ್ತಾ. ಸೊ ಭಕ್ತಿ ಅಂದ್ರೆ ಏನೋ ಅನ್ನ ಇದ್ದಾಗೆ, ಆ ಮುಕ್ತಿ ಅಂದ್ರೆ ಏನೋ ಭಕ್ತಿ ಅಂದ್ರೆ ಅಕ್ಕಿ ಇದ್ದಾಗ, ಮುಕ್ತಿ ಅಂದ್ರೆ ಅನ್ನ ಇದ್ದಾಗೆ. ಸೊ ಭಕ್ತಿ ಎಂಬುದು ಯಾವ್ದು ದೊಡ್ಡದು? ಭಕ್ತಿ ಭಾರಿ ದೊಡ್ಡದು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಯಾಕೆ ಅನ್ನ ಗ್ಯಾರಂಟಿ, ಅದರಿಂದ ಮುಕ್ತಿಯಿಂದ ಭಕ್ತಿ ಬರೋದಿಲ್ಲ, ಅನ್ನದಿಂದ ಭಕ್ತಿ ಮಾಡಕ್ ಬರೋದಿಲ್ಲ ಮತ್ತೆ ಅನ್ನದಿಂದ. ಅದು ಮೂದಾಯ್ತು ಕಥೆ ಅದರಾಗ್ಲೇನೆ. ಆದ್ರೆ ಸಿದ್ಧ ಮುಕ್ತಿಗೆ ಹೋದ್ಮೇಲೆ ಏನು ಮಾಡಕ್ ಪೇಪರ್ ಕೊಟ್ಟಾರ ಬಂದ್ಮೇಲೆ ಇವಾಗ ಏನು ಮಾಡಕ್ ಬರೋದಿಲ್ಲ, ಅಷ್ಟೊಳಗೆ ಸಾಧನೆ ಮಾಡಬೇಕು. ಇದು ಆತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವ ಗುಣ ಇರಬೇಕು ಯಾವಾಗಲೂ ಭಕ್ತಿ ಇರಬೇಕು. ಹಾ, ಅದಕ್ಕೇನೆ ಫೈನಲ್ ಸ್ಟೇಜ್ ಆಯ್ತು ಹೇಳಿ ನಾ ರಿಸಲ್ಟ್ ಬಂತಪ್ಪ, ಚೆನ್ನಾಗಿ ಬರದ ಅರ್ಧಕರ್ಧ ಬರದ ಪಾಸ್ ಆಗೋ ಗ್ಯಾರಂಟಿ ಅದೋಗ್ಬಿಟ್ಟ, ಪಾಸ್ ಏನಾಯ್ತು, ಏನು ಉಪಯೋಗ ಮುಂದೆ ಅದರಿಂದ. ಅರ್ಥ ಆಯ್ತಾ. ಈಗ ಸಂಗೀತ ಸಿದ್ಧಿ ನಿಜ ಅದು, ಎಂತ ಸಿದ್ಧಿ, ಇನ್ಕಂಪ್ಲೀಟ್ ಸಿದ್ಧಿ ಆಯ್ತು. ಅದಕ್ಕೆ ಇನ್ಕಂಪ್ಲೀಟ್ ಸಿದ್ಧಿಗಿಂತ ಗೊತ್ತಾಯ್ತಿಲ್ಲ, ಸಾಧನ ಬೆಟರ್ ಅಂತ ಹೇಳಿದ್ರೆ ಸಾಧನ ಬೆಟರ್. ಅದಕ್ಕೆ ನಾವು ಏನು ಅಂದ್ಕೊಳ್ಳೋಕೆ ಹೋಗ್ಬಾರ್ದು ಯಾವಾಗಲೂ ಕೂಡ, ಬೇಗ ಮುಕ್ತಿ ಆಗಲಿ ಎಂಬ ಕಾನ್ಸೆಪ್ಟ್ ಬೇಡ, ನಮಗೆ ಭಕ್ತಿ ವೃದ್ಧಿ ಆಗಲಿ ಅಂತ ಕಾನ್ಸೆಪ್ಟ್ ಇರಬೇಕು. ಭಕ್ತಿ ಡೆವಲಪ್ ಮಾಡ್ಕೋ, ಎರಡು ಸ್ಟೇಜ್ ಇಲ್ಲ, ಪಾಸ್ ಆಗೋ ಸ್ಟೇಜ್ ಒಂದು ಎಕ್ಸಾಮು, ಕ್ಲಾಸ್ ತಗೊಳ್ಳೋ ಸ್ಟೇಜ್ ಎಕ್ಸಾಮ್ ಅಂತ ಒಂದಿಲ್ಲ. ಏನಾಗಬೇಕದು? ಒಟ್ಟಿಗೆ ಎರಡು ಆಗಬೇಕದು. ಪಾಸ್ ಆಗೋದು ಅದೇ ಎಕ್ಸಾಮ್ನೊಳಗೆ, ರ್ಯಾಂಕು ಪ್ಲಸ್ ಎಲ್ಲ ಅದರಲ್ಲೇ ತಗೋಬೇಕು ಅವನು. ಇಲ್ಲದ್ರೆ ಫಸ್ಟ್ ಏನು ಮಾಡಿ, ಸೇಫ್ ಗಾರ್ಡ್ ಏನು ಮಾಡ್ಕೊಂಡು, ಫಸ್ಟ್ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದೇನು, ಈ ವರ್ಷ ಪಾಸ್ ಆಗಬೇಡ, ಮುಂದೆ ವರ್ಷ ರ್ಯಾಂಕ್ ತಗೋಣ ಅಂತ ಹೇಳಿದ್ರೆ ಆಗುತ್ತೆ. ಒಟ್ಟಿಗೆ ಎರಡು ತೋ ಸಂಸಾರ ಸಾಧನೆ ಹೇಗೆ ಅಂತ ಕೇಳಿದ್ರೆ, ಈ ಬ್ರಹ್ಮಕಲ್ಪದಲ್ಲಿ ಮುಕ್ತಿ ಹೋಗ್ಬಿಡೋಣ, ಮುಂದಿನ ಬ್ರಹ್ಮಕಲ್ಪದಲ್ಲಿ ಸಾಧನೆ ಮಾಡ್ಕೊಬೋಣ ಅಂತ ಕೇಳಿದ್ರೆ ಅರ್ಥ ಇಲ್ಲ. ಇದೇ ಕಲ್ಪದಲ್ಲೇ ಒಟ್ಟಿಗೆ ಮಾಡಬೇಕು. ಅದಕ್ಕೆ ಬ್ರಹ್ಮದೇವರಿಂದ ಹಿಡಿದು ತೃಣಜೀವರವರೆಗೂ ಕಾಮನ್ ಸಾಧನಾ ರಂಗ ಏನ್ ಮಾಡಿಬಿಟ್ಟಿದ್ದಾರೆ, ಡಿಸ್ಕಾ ಹೇಳಿದ ರ್ಯಾಂಕ್ ಬರೋನಿಂದ ಹಿಡಿದು ಫೇಲ್ ಆಗೋನವರೆಗೂ ಒಂದೇ ಟೆಸ್ಟ್ ಅರ್ಥ ಆಯ್ತು. ಅದರಲ್ಲೇ ಎಲ್ಲ ಸಾಧನೆ ಮಾಡ್ಕೋಬೇಕು ಅವ್ರು, ಬರೋದು ಬೇರೆ ಬೇರೆ ಮಾಡೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ ಜರಯತ್ಯಾಶು ಯಾ ಕೋಶಂ ನಿಗೀರ್ಣ ಮನಲೋ ಯಥ. ಫಲಾಪೇಟ್ ನಿರ್ನಿಮಿತ್ತ ಅಂತ ಹೇಳಿದ್ರಲ್ಲ, ನಿರ್ನಿಮಿತ್ತ ಅಂದ್ರೆ ಅದೇ ಯಾವುದೋ ಒಂದು ದೋಷ ಇರಬಾರ್ದು, ಅದಕ್ಕೆ ನೆಪ ಗಿಪ ಏನೂ ಇರಬಾರ್ದು. ಅಂತ ಭಕ್ತಿ ಇದ್ರೆ ಸಿದ್ಧಿಗಿಂತ ಭಾರಿ ದೊಡ್ಡದು. ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನಾವು. ಭಾರಿ ಬುದ್ಧಿವಂತ ಇದ್ದಾನೆ ಅವನು, ಕ್ರಿಕೆಟ್ ಇವನು ಭಾರಿ ದಡ್ಡ ಇದ್ದಾನೆ, ಭಾರಿ ಆನೆಸ್ಟ್. ಇದರಲ್ಲಿ ಯಾರು ಬೆಟರು, ಯಾರು ಬೆಟರು? ದಡ್ಡ ಬೆಟರು ಅಂತ ಹೇಳ್ಬೇಕು. ಯಾಕೆ ಈ ಗುಣ ಬರ ಕಲಿಸಕ್ಕೆ ಬರಲ್ಲ, ಇದನ್ನು ಪ್ರಾಮಾಣಿಕತೆ ಕಲಿಸಿರೇ ಬರೋದಿಲ್ಲ, ಬುದ್ಧಿ ಕಲಿಸಿರೇ ಬರುತ್ತೆ. ಅರ್ಥ ಆಯ್ತಾ? ಈಗ ಟ್ರೈನ್ ಅಪ್ ಮಾಡಿಬಿಟ್ರೆ ರೆಕಾರ್ಡ್ ಹೋಗಿ ಒದರುತ್ತೆ ತಿರುಗಿ, ಹೌದಲ್ಲ? ರೆಕಾರ್ಡ್ ಕೂಡ ಹೇಳಿದ್ರೆ ಹೇಳ್ಬಿಡುತ್ತೆ, ಜಡ ಪದಾರ್ಥ ತಿರುಗಿ ಮಾಡುತ್ತೆ. ಆದ್ರೆ ಅದಕ್ಕೇನು ಪ್ರಾಮಾಣಿಕತೆ ಪ್ರಶ್ನೆ ಬರೋದಿಲ್ಲ ಇವರಲ್ಲಿ. ಅದಕ್ಕೇನೆ ಹೇಳ್ತಾರೆ ಬುದ್ಧಿವಂತ, ಅವ್ರು ಕೇಳ್ತಾರೆ ಎಷ್ಟೋ ಸರ್ತೆ, ದುಷ್ಟನಾದ ಬುದ್ಧಿವಂತ ಮಗ ಬೇಕೋ, ದೀರ್ಘಾಯುಷಿಯಾದ ದುಷ್ಟ ಮಗ ಬೇಕೋ, ಅಲ್ಪಾಯುಷಿಯಾದ ಒಳ್ಳೆ ಮಗ ಬೇಕೋ, ಏನಂತ ಕೇಳ್ತಿದ್ರು ಅವರು? ಅಲ್ಪ ಒಳ್ಳೆ ಮಗ ಬೇಕು ಅಂತ ಕೇಳಿದ್ರು. ಆ ಥರ ಇದೆ. ಅದರಿಂದ ಭಕ್ತನಾದಂಥ ವ್ಯಕ್ತಿ ಇದ್ದುಬಿಟ್ರೆ ದಡ್ಡನಾದ್ರೆ ನೋ ಪ್ರಾಬ್ಲಮ್, ಪಾಠ ಪ್ರವಚನಕ್ಕೆ ಬರ್ತಾನೆ ದಡ್ಡ, ನೋ ಪ್ರಾಬ್ಲಮ್. ಯಾಕೆ? ಅವ್ರು ಒಳ್ಳೇದು ಉದ್ಧಾರ ಆಗಿ ಆಗ್ತಾನೆ ಒಂದಲ್ಲ ಒಂದು ದಿವಸ. ದುಷ್ಟ ಅವನೇನು ಮಾಡ್ತಾನೆ, ಏನು ಕಲ್ತರು ಕೂಡ ಹಾಳು ಮಾಡಿಬಿಡ್ತಾನೆ ಅಷ್ಟೇ. ಪಾಠ ವಾಕ್ಯಾರ್ಥ ಮಾಡ್ಬೋದೇ ಹೊರತು ಏನು ಬರೋದಿಲ್ಲ ಅವನಿಗೆ, ಸಿದ್ಧಿ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಡಿಫರೆನ್ಸ್ ಏನಂತ ಗೊತ್ತಾಗ. ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಕೇಚಿತ್ ಮತ್ಪಾದ ಸೇವಾಭಿರತಾ ಮದೀಹಾಹ ಏನ್ ಅನ್ಯೋನ್ಯತೋ ಭಾಗವತ ಪ್ರಸಜ್ಯ ಸಂಭಾಜಯಂತೆ ಮಮ ಪೌರುಷಾಣಿ. ಮತ್ತೆ ಹೇಳ್ತಾರೆ ಆ ರೀತಿ, ಬರೀ ಇದಲ್ಲಿ ಥಿಯರಿ ಅಲ್ಲ, ಇದು ಪ್ರಾಕ್ಟಿಕಲೇ ಹೌದು ಅಂತ ಹೇಳ್ತಾರೆ. ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಕೇಚಿತ್, ನೈಕಾತ್ಮ್ಯತ ಅಂದ್ರೆ ಮುಕ್ತಿ. ಕೆಲವು ಮುಕ್ತಿ ಕೊಟ್ರೆ ಬೇಡ ದೇವರೇ ಯಾಕೆ ಅವಸರ ಅಂತ ಕೇಳ್ತಾರಂತೆ. ಅರ್ಥ ಯಾಕೆ ಬೇಡ, ಈಗ ಸದ್ಯ ಕೊಡಬೇಡ ಮುಕ್ತಿ ನಮಗೆ. ಯಾತಕ್ಕೆ? ಕೇಚಿತ್ ಮತ್ಪಾದ ಸೇವಾಭಿರತಾ ಮದೀಹಾಹ, ನನ್ನ ಪಾದ ಸೇವನೆಯಲ್ಲಿ ತೊಡಗಿದಂತಹ ನನ್ನ ಭಕ್ತರುಗಳು ಮುಕ್ತಿ ಕೊಡ್ತೇವೆ ಅಂದ್ರೆ ಬೇಡ ಅಂತ ಹೇಳ್ತಾರೆ. ಯಾಕೆ? ಕೆಲವರು ಹೇಳ್ತಾರೆ ಮಂತ್ರ ಹಿಡಿದು ಕೊಡ್ತೇವೆ ಬೇಡ ಅಂತಾರೆ. ಯಾತಕ್ಕೆ? ಮಂತ್ರ ಹಿಡಿದು ಕೊಟ್ರೆ ಏನರ್ಥ? ಹೋಗ್ರಿ ಅಂತ ಅರ್ಥ. ಇದು ಸ್ವಲ್ಪ ಜಿಲ್ಲೆ ಇರ್ತೀವಿ ಅಂತ ಅರ್ಥ. ಮಂತ್ರ ಹಿಡಿದು ಕೊಟ್ಟಾಗ ಬೇಡ ಬೇಡ ಅಂತ ಇರ್ತಾರೆ. ಆ ಥರ ಉದ್ದೇಶ ಏನಂದ್ರೆ ಮಂತ್ರಾಕ್ಷತೆ ಬೇಡ ಅಂತಲ್ಲ, ಈಗಲೇ ಹೋಗೋದು ಬೇಡ, ಇನ್ನು ಸ್ವಲ್ಪ ಇರ್ತೇವೆ ಅಂತ ಅರ್ಥ. ಅರ್ಥ ಆ ಥರ ಅದು ಬೇರೆ. ಬರೀ ಮಂತ್ರಾಕ್ಷತೆ ಕೊಟ್ಟು ಕೆಲಸ, ಮಂತ್ರಾಕ್ಷತೆ ಕೊಟ್ಟರು ಏನರ್ಥ? ಟಿ ಸಿ ಕೊಟ್ಟರು ಅಂತ ಅರ್ಥ. ಮಂತ್ರಾಕ್ಷತೆ ಕೊಡ್ತೀವಿ ಹೋಗಿಬಿಡ್ರಿ ನೀವು ಅಂತ ಕೇಳಿದ್ರೆ ಟಿ ಸಿ ಕೊಡ್ತೇವೆ ಬರಬೇಡಿ ಅಂತ ಅರ್ಥ. ಆ ರೀತಿ ಆಗಬಾರದು. ಅದಕ್ಕೆ ಭಕ್ತಿ ಕೊಟ್ಟು ಸಿಟ್ಟು ಬರುತ್ತೆ. ದೇವ್ರು ಯಾಕೆ ಏನಾದ್ರು ತಪ್ಪು ಮಾಡಿಬಿಟ್ಟ ಇಷ್ಟು ಬೇಗ ಆಗಿ ಬುದ್ಧಿ ಕೊಡ್ತೀವಿ, ಇನ್ನು ಸ್ವಲ್ಪ ಇದು ಮಾಡು. ಸೇವಾಭಿರತಾ ಮದೀಹಾಹ, ಅವ್ರು ಯಾತಕ್ಕೆ ಎಂಜಾಯ್, ಏನು ಇಷ್ಟಪಡ್ತಾರೆ ಗೊತ್ತೇನು ಅವರು? ಏ ಅನ್ಯೋನ್ಯತೋ ಭಾಗವತಾಹ ಪ್ರಸಜ್ಯ, ಭಗವದ್ಗೀತೆ ಒಂದು ಕಡೆ ಸೇರ್ಕೊಂಡ್ಬಿಟ್ಟು ಸಂಭಾಜಯಂತೆ ಮಮ ಪೌರುಷಾಣಿ, ನಾನು ಮಹಿಮೆಯನ್ನು ಹೇಳ್ಕೊಂಡು ಕಾಲ ಕಳೀತಾರೆ ಹೊರತು ಮುಕ್ತಿ ಇಷ್ಟಪಡೋದಿಲ್ಲ. ಸೊ ಅದು ಆ ಮುಕ್ತಿಗಿಂತ ಶ್ರೇಷ್ಠ ಅಂತ ತಿಳ್ಕೊತಾರೆ. ಅದಕ್ಕೆ ವಿಶ್ವನಾಥ ತೀರ್ಥರು ಏನು ಮಾಡ್ತಾರೆ, ಆ ಸದಾಚಾರ ಸ್ಮೃತಿ ವ್ಯಾಖ್ಯಾನ ಬರೆದ್ರೆ ಕೊನೆಗೆ ಹೇಳ್ತಾರೆ, ಪ್ರೀತೋಸಿ ಮಾಪತೆ ವ್ಯಾಸ ಮಮ ಕೇನಾಪಿ ಕರ್ಮಣ ಕುರುಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವೃತ್ತಿ ರತಂ ಹರೆ. ನಾನೆಲ್ಲ ಮಾಡಿದ ಪುಣ್ಯಕರ್ಮಕ್ಕೆ ನೀನು ಸಂತೋಷಪಟ್ಟಿದ್ರೆ ಸದಾ ಆಚಾರಶಾಸ್ತ್ರ ಓದ್ಕೊಂಡಿರೋ ಹಾಗೆ ಮಾಡು ಅಂತ ಹೇಳಿದ್ದ. ಅದು ಯಾವುದು? ಅದಕ್ಕಿಂತ ಯಾವುದಕ್ಕಿಂತ ದೊಡ್ಡದದು? ಯಾವುದೇ ಸಿದ್ಧಿಗಿಂತ ಭಾರಿ ದೊಡ್ಡದು. ಪಶ್ಯಂತಿ ಮೇತೆ ರುಚಿರಾಣ್ಯೇ ವಸಂತ ಪ್ರಸನ್ನ ವಕ್ರಾರುಣ ಲೋಚನಾನಿ ರೂಪಾಣಿ ದೈತ್ಯಾಸು ವಿನಾಶನಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಯಠದರ್ಥಿ ತುಂಬಿದ ಸಮಾರಂಭದಲ್ಲಿ ಬಂದ್ರೆ ಜನ ಬಂದ್ಬಿಡ್ತಾರೆ, ಕ್ಯೂ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಹೋಗ್ತಾರೆ, ಯಾರೋ ಅವ್ರು ಭಾಳ ಬೇಕಾದ್ರೂ ಕೇಳಕ್ಕೆ ಹೋಗ್ತಾರೆ. ಏನು ಮಾಡ್ತಾರೆ ಗೊತ್ತಾ? ನೀವು ಈಗಲೇ ಕೊಡೋದಿಲ್ಲ, ಆಮೇಲೆ ಬಾ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಬಾ ಅಂತ ಹೇಳ್ತಾರೆ. ಯಾತಕ್ಕೆ? ಆಮೇಲೆ ಬಾ ಅಂದ್ರೆ ಜಾಸ್ತಿ ಕೊಡ್ತಾರೆ ಅಂತ ಅರ್ಥ. ಗೊತ್ತಾಯ್ತಿಲ್ಲ, ಆಮೇಲೆ ಬಂದ್ರೆ ಜಾಸ್ತಿ ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ, ಅವೆಲ್ಲ ಜಾಸ್ತಿ ಅರ್ಥ. ಸುಮ್ಮನೆ ಕೊಟ್ಟರೆ ನೀವು ಮೊದಲು ತೊಗೊಂಡು ಹೋಗ್ಬಿಡೋದು ಕಳಿಸಿಬಿಟ್ರೆ ಏನರ್ಥ? ನಿನ್ಗೆ ಇಷ್ಟ ಕೊಡೋದು ಈಗ ಜಾಸ್ತಿ ಕೊಡೋದಿಲ್ಲ ಅಂತ. ಅದಕ್ಕೆ ಭಕ್ತರು ಯಾತಕ್ಕೆ ವೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಜಾಸ್ತಿ ಕೊಡ್ತಾರೆ ದೇವರು. ಅದಕ್ಕೆ ಹನುಮಂತೇವ್ರು ಏನು ಹೇಳ್ತಾರೆ ಪರಮಾತ್ಮ ರಾಮದೇವರು? ನೀವು ಮಾತ್ರ ಮೋಕ್ಷಕ್ಕೆ ಬರಬೇಡ ಅಂತ ಹೇಳ್ಬಿಡ್ತಾರೆ. ಎಲ್ಲರೂ ಮೋಕ್ಷಕ್ಕೆ ಬರ್ರಿ, ನೀವು ಬರಬೇಡ. ಈಗ ಉಳಿದವ್ರಿಗೆ ಏನಿಸುತ್ತೆ ನೋಡಿದ್ರೆ ಹನುಮಂತ ಹೋಪ್ಲೆಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಹೇಳ್ತಾ ಹನುಮಂತ, ನೀವು ಉಳಿದವ್ರು ಕರ್ಕೊಂಬರಕ್ಕೆ ಬರ್ಬೇಕು ನೀನು, ಉಳಿದವ್ರು ಯಾವ ಉಳಿದವ್ರು ಬರಲಿಕ್ಕೆ ಆಗೋದೇ ಇಲ್ಲ. ಜೊತೆಗೆ ಇನ್ನೇನು ವಾರ ಅಂತ ಕೇಳಿದ್ರೆ ಇಷ್ಟ ಬಂದ ಬಾ, ನೀಲೇ ಬರಬೇಕು ಅಂತೇನಿಲ್ಲ. ಇಷ್ಟ ಕೆಲವರು ಆಸೆ ಆಗೋದ್ರೆ ಮಾತ್ರ ದರ್ಶನ, ಉಳಿದು ಯಾವ ಬೇಕಾದ್ರೂ ದರ್ಶನ. ಸ್ಪೆಷಲ್ಲು ಹನುಮಂತನಿಗೆ. ಆ ಥರ ಇದೆ. ಹನುಮಂತನಿಗೆ ಏನಾಯ್ತು? ಅವರಿಗೆಲ್ಲ ಮೋಕ್ಷ ಕೊಟ್ಟು ಹನುಮಂತನಿಗೆ ಮೋಕ್ಷ ಕೊಡಲಿಲ್ಲ. ಸೊ ಯಾರು ದೊಡ್ಡದಾಯ್ತು ಈಗ? ಹನುಮಂತ ದೊಡ್ಡವನು, ಉಳಿದವ್ರು ದೊಡ್ಡವರ? ಅನ್ನ ದೊಡ್ಡ ಅದು ಅರ್ಥ ಮಾಡಿಕೊಟ್ರೆ. ಅಲ್ಲಿ ಗೋಕರ್ಣನ ಕಥೆನೂ ಬರುತ್ತೆ ಹಾಗೇನೆ. ಭಾಗವತ ಮಹಾತ್ಮೆ ಹೇಳ್ತಾರಲ್ಲ, ಗೋಕರ್ಣ ಎಲ್ಲರೂ ಗೋಕರ್ಣ ಸಪ್ತಾಹ ಮಂಗಳ ಮಾಡಿಬಿಡ್ತಾನೆ. ವಿಮಾನ ಬಂತಂತೆ, ಕೂತವರೆಲ್ಲ ಕರ್ಕೊಂಡು ಹೋಗ್ಬಿಡ್ತದೆ. ನೀನು ಈತ ನಾನು ನೀನು ಬರಬೇಡ ಅಂತ ಹೇಳ್ಬಿಡ್ತಾನೆ. ಮತ್ತೆ ಪುರಾಣ ಹೇಳ್ತಾನೆ, ಮತ್ತೆ ಕೂತವರೆಲ್ಲ ಕರ್ಕೊಂಡು ಹೋಗ್ತಾರೆ. ಆತ ಕರ್ಕೊಂಡು ಹೋಗೋದೇ ಇಲ್ಲ. ಏನಿದೆ ಹಳೆ ಬಾರ, ನನ್ನ ಬಿಟ್ಟು ಹೋಗ್ತಾರಲ್ಲ ಅಂತ ಕೇಳಿದ್ರೆ, ನೀನು ಬಂದ್ರೆ ಉಳಿದವ್ರು ಹೇಳಾರ ಯಾರು ಅಂತ ಕೇಳ್ತಾರೆ. ಇವರೆಲ್ಲ ಕತೆ ಮುಗಿತು ಬಂದ್ಬಿಡ್ತಾರೆ. ಅವರೆಲ್ಲ ಕೂಡ ಇನ್ನೊಂದು ಬ್ಯಾಚ್ ಕಳಿಸ್ಬೇಕು. ಹುಡುಗರು ಬಿಟ್ಟು ಹೋಗ್ತಾರೆ, ಬೆಸ್ಟ್ ಬಿಟ್ಟು ಹೋಗ್ಬಿಟ್ರೆ ವರ್ಷ ವರ್ಷಕ್ಕೆ ಹತ್ತಲ್ಲ. ಹುಡುಗರು ಕಳಿಸ್ತಿರ್ತಾರೆ, ಬೆಸ್ಟ್ ಅಲ್ಲೇ ಇರ್ತಾರೆ. ಯಾತಕ್ಕೆ? ಇನ್ನೊಂದು ಬ್ಯಾಚ್ ತಯಾರು ಮಾಡ್ಬೇಕಲ್ಲ. ಆ ಥರ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೇ ಮಾತಿಗೆಲ್ಲ ಅರ್ಥ ಆಗುತ್ತೆ. ಆಗ ಅದು ಎಂಜಾಯ್ಮೆಂಟ್ ಇರೋದೆಲ್ಲಿ? ಶಾಸ್ತ್ರ ಶ್ರವಣ ಅಂತ ಹೇಳಿದ್ರೆ ಮೋಕ್ಷದಷ್ಟೇ ಎಂಜಾಯ್ಮೆಂಟ್ ಆದ್ರಿಂದ ಅದಕ್ಕೆಂದು ಇನ್ನೂ ಮೋಕ್ಷ ಜಾಸ್ತಿ ಸಿಗುತ್ತೆ ಮುಂದಾದ್ರಿಂದ. ನಮ್ಮ ಭಕ್ತಿ ನಿಜವಾದ ಭಕ್ತ ಏನು ಕೇಳೋದಿಲ್ಲ, ಮೋಕ್ಷನೂ ಕೇಳೋದಿಲ್ಲ. ಅದಕ್ಕೆ ಅವ್ರು ಏನಂತ ಕರೀತಾರೋ, ಏಕಾಂತ ಭಕ್ತರು ಅಂತ ಕರೀತಾರೆ. ಏಕಾಂತ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ. ಅವ್ರಿಗೆ ದೇವರು ಬೇಕು ಅಂತ ಮೋಕ್ಷಕ್ಕೆ ಹೋಗ್ತಾರೆ ಹೊರತು ಮೋಕ್ಷ ಬೇಕು ಅಂತ ದೇವರು ನಡೆಯೋದಿಲ್ಲ. ಉತ್ತಮ ಭಕ್ತರು, ಅಧಮ ಭಕ್ತರು ಏನು ಮಾಡ್ತಾರೆ, ಮೋಕ್ಷ ಬೇಕು ಅಂತ ದೇವರನ್ನ ಆರಾಧನೆ ಮಾಡ್ತಾರೆ. ಮೋಕ್ಷ ಬೇಕು ಅಂತ ದೇವ್ರ ಪೂಜೆ ಮಾಡಿದರೆ ಅವ್ರು ಸೆಕೆಂಡ್ ಗ್ರೇಡ್ ಭಕ್ತ. ಆ ದೇವರು ಕೊಡ್ತಾನೆ ಅಂತ ಮೋಕ್ಷ ತಗೊಂಡ್ರೆ ಏನದು? ಫಸ್ಟ್ ಗ್ರೇಡ್ ಭಕ್ತ. ದೇವ್ರು ಕೊಡ್ತಾನೆ ಅಂತ ಮೋಕ್ಷ ಹೋಗ್ತಾನೆ. ಊಟಕ್ಕೆ ಹೋಗಿದ್ದೆ, ಮಠಕ್ಕೆ ಹೋಗಿದ್ದ, ಮಂತ್ರ ಹೋಳಕ್ಕೆ ಹೋದ, ಒತ್ತಾಯ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ರು. ಊಟ ಮಾಡ್ಕೊಂಡು ಹೋಗ್ತಾನೆ, ಬಟ್ ಊಟ ಬೇಕಿರಲಿ, ಏನ್ ಬೇಕಿತ್ತ ಆತನಿಗೆ? ಮಂತ್ರ ಹೇಳ್ಬೇಕು. ಇವನೊಬ್ರು ಇದ್ದಾರೆ ಊಟಕ್ಕೆ ಹೋಗಿರ್ತಾರ, ಮಂತ್ರ ಹೇಳಿ ಕೊಡ್ತಾರೆ, ಇಸ್ಕೊಂಡು ಕೊಟ್ಬಿಟ್ರಿ ಅಂತಾರ. ಅವನು ತಾನು ಹೋಗೋದಿಲ್ಲ, ಇದು ಎಲೆ ಹೇಳ್ಕೊಬಿಟ್ಟಿರ್ತಾನೆ, ಎಲೆ ಹಿಡ್ಕೊಬಿಟ್ರಿ, ಬಿಟ್ಟು ಹೋದ್ರೆ ಕಷ್ಟ ಅಂತ ಡಿವೈಸ್ ಕೊಟ್ಬಿಟ್ರಿ, ತಲೆ ಮೇಲೆ ಕೊಡ್ಗೆ ಹೋಗಿ ತಲೆ ಹೋಗಿದ ಅಂದ್ಬಿಡ್ತಾರೆ. ಅಂದ್ರೆ ಅವ್ನಿಗೆ ಅವ್ನ ಉದ್ದೇಶನೇ ಬೇರೆ ಇದೆ. ಇಬ್ಬರು ಮಠಕ್ಕೆ ಹೋಗಿದ್ರು ಕೂಡ ಒಬ್ಬ ಉದ್ದೇಶ ಊಟ, ಒಬ್ಬ ಉದ್ದೇಶ ಮಂತ್ರಾಕ್ಷತೆ. ಆ ರೀತಿಯಲ್ಲಿ ಇವರಿಗೆ ಮುಕ್ತಿ ಬೇಕೇ ಹೊರತು ದೇವರು, ಇವ್ರು ದೇವ್ರು ಬೇಕಿಲ್ಲ. ಅವ್ರಿಗೆ ದೇವ್ರು ಬೇಕೇ ಹೊರತು ಮುಕ್ತಿ ಬೇಕಿಲ್ಲ. ಆದ್ರೆ ಮುಕ್ತಿ ತಗೋತಾರೆ, ದೇವ್ರು ಕೊಟ್ರೆ ಬೇಡ ಅನ್ಬಾರ್ದು ಅಂತ ಅಷ್ಟೆ. ದೇವ್ರು ಕೊಟ್ರೆ ಬೇಡ ಅನ್ಬಾರ್ದು, ಇದು ಅದು ಏಕಾಂತ ಭಕ್ತರ ಲಕ್ಷಣ. ಅದು ಭಕ್ತಿ, ಭಕ್ತಿ ಇಲ್ದ್ರೆ ಮುಕ್ತಿನೇ ಅಲ್ಲ ಅದು. ಅರ್ಥ ಆಯ್ತಾ? ಭಕ್ತಿ ರೈಪ್ ಆಗಬೇಕು, ಅದು ಮುಖ್ಯ. ಇಲ್ಲಿ ಮುಕ್ತಿ ಎಂಬುದು, ಮುಕ್ತಿಗೆ ಹೋದ್ರೆ ಭಕ್ತಿ ಇರಲೇಬೇಕು, ಬೇರೆ ವಿಚಾರ ಅಲ್ಲ. ಬಟ್ ಅದು ಭಕ್ತಿ ಹೆಚ್ಚೆಚ್ಚಾಗಬೇಕು, ಸಾಧನೆ ಇಲ್ಲಿ ಮಾಡ್ಬೇಕು ನಾವು. ಆಗ ಮುಕ್ತಿಯಲ್ಲಿ ಏನ್ ಸಿಗುತ್ತೆ? ಆನಂದ ಉನ್ನಾಹ ಸಿಗುತ್ತೆ, ಆನಂದ ಉನ್ನಾಹ. ಕೆಲವರು ಇಷ್ಟೇ ಇಲ್ಲಿ ನಮ್ಮಲ್ಲಿ ನೋಡ್ಬೇಕಾದ್ರೆ ಎಂ ಎ ಪಾಸ್ ಮಾಡಿಬಿಡ್ತಾರೆ, 50% ಒಳಗಿರುತ್ತೆ. ಅವ್ರಿಗೆ ಏನು ಸ್ಕೋಪ್ ಇಲ್ಲ, ಕಾಲೇಜ್ ಲೆಕ್ಚರ್ ಆಗಿಲ್ಲ, ಕೆಲವು ಪ್ರಮೋಷನ್ಸ್ ಇಲ್ಲ, ಕೆಲವು ಸ್ಪೆಷಲ್ ಬೆನಿಫಿಟ್ಸ್ ಇಲ್ಲ, ಯಾವುದೂ ಇಲ್ಲ. ಗೊತ್ತಾಯ್ತಾ? PhD ಮಾಡಾಗಿಲ್ಲ, MPhil ಮಾಡಾಗಿಲ್ಲ, 50% ಒಳಗೆದ್ದು ಬಿಟ್ರೆ ಇವೆಲ್ಲ ಮೈನಸ್ ಪಾಯಿಂಟ್ಗಳು. ಈ ಫಸ್ಟ್ ಕ್ಲಾಸ್ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅವನು, ಕೆಲಸಕ್ಕೆ ಹೋಗದೆ ಏನ್ ಬೇಕಾದ್ರೂ ಮಾಡಲಿ, ಇಸ್ ಓಕೆ. ಅರ್ಥ ಆಯ್ತಾ? ಹಿಂದೆ ಹೇಳಿದೆ SSC ECPS ECEPS ಅಂತ ಎರಡಿತ್ತು ಅಂತ ಹೇಳಿದ್ನಲ್ಲ. ECPS ಅಂದ್ರೆ ಏನು? ECNPS ಅಂದ್ರೆ ಅವ್ರು ಕೆಲಸಕ್ಕೂ ಹೋಗ್ಬೋದು, ಮುಂದೆ ಎಕ್ಸಾಮ್ ಕಟ್ಟು. ಇವನು EPS ಅಷ್ಟೇ, LG ಫಾರ್ ಪಬ್ಲಿಕ್ ಸರ್ವಿಸ್ ಅಷ್ಟೇ, ಕೆಲಸಕ್ಕೆ ಸೇರ್ಬೋದು, ಮುಂದೆ ಓದಾಗಿಲ್ಲ ಅವನು. ಇದು ಅರ್ಥ ಮಾಡಿ, ಡಿಫರೆನ್ಸ್ ಇದೆಯಲ್ಲ, ಆ ಥರ ಡಿಫರೆನ್ಸ್ ಇದೆ. ಅವಾಗ ಇವನಿಗೆ ಆನಂದೋನ್ನಾಹ ಇಲ್ಲ, ಅವರಿಗೆ ಮಿನಿಮಮ್ ಮುಕ್ತಿ ಆಗುತ್ತೆ ಹೊರತು ಆನಂದೋನ್ನಾಹ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ನಕರ್ಹಿ ಚಿನ್ಮತ್ ಪರಾಶ್ಚ ಅಥೋ ವಿಭೂತಿಂ ಪಶ್ಯನ್, ಅದೇ ತಾನೆ, ಪಶ್ಯಂತಿ ಮೇ ತೇ ರುಚಿರಾಣ್ಯೇವ ಸಂತಹ ಪ್ರಸನ್ನ ವಕ್ತಾರುಣ ಲೋಚನಾನಿ ರೂಪಾಣಿ ದೈತ್ಯಾಸು ವಿನಾಶನಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಅವ್ರು ಏನ್ ಮಾಡ್ತಾರೆ ಯಾವಾಗಲೂ, ಮೇ ರುಚಿರಾಣ್ಯೇವ ಪಶ್ಯಂತಿ, ನನ್ನ ಮನೋಹರವಾದ ರೂಪಗಳನ್ನು ಸದಾ ನೋಡ್ತಾ ಇರ್ತಾರೆ. ಸಂತಹ ಅಂತ ಸಜ್ಜನರು, ನನ್ನ ಮನೋಹರ ರುಚಿರ ಅಂದ್ರೆ ಮನೋಹರ, ವಿಶೇಷವಾದ ರುಚಿರಾಂಗದ, ವಿಷ್ಣು ಸಹಸ್ರನಾಮದಲ್ಲಿ ರುಚಿರಾಂಗದ ಸುವೀರೋ ರುಚಿರಾಂಗದ ಅಂತ ಪದ ಬರುತ್ತೆ. ಪ್ರಸನ್ನ ವಕ್ತಾರುಣ ಲೋಚನಾನಿ, ಎಂಥ ನನ್ನ ರೂಪಗಳು ಅಂದ್ರೆ ಪ್ರಸನ್ನ ವಕ್ತ್ರ ಅರುಣ ಲೋಚನಾನಿ, ಪ್ರಸನ್ನವಾದ ಮುಖ, ಕೊನೆಗಳಲ್ಲಿ ತುಂಬ ಕಂಪಿರತಕ್ಕಂತ ಕಣ್ಣುಗಳಿಂದ ಕೂಡಿದ ರೂಪವನ್ನು ನೋಡ್ತಾರೆ ಯಾವಾಗಲೂ ಕೂಡ. ರೂಪಾಣಿ ರುಚಿರಾಣ್ಯೇವ ರೂಪಾಣಿ ಪಶ್ಯಂತಿ ದೈತ್ಯಾಸು ವಿನಾಶನಾನಿ, ಅವರಿಗೆ ಪ್ರಸನ್ನ, ದೈತ್ಯರಿಗೆ ಮಾತ್ರ ಪ್ರಾಣ ತೆಗಿತಕ್ಕಂಥ ರೂಪಗಳು, ದೈತ್ಯ ಅಸು ವಿನಾಶನಾನಿ, ದೈತ್ಯರ ಪ್ರಾಣ ತೆಗಿತಕ್ಕಂಥ ರೂಪಗಳನ್ನು ನೋಡ್ತಾರೆ. ಸಾಕಂ ವಾಚಂ ಸ್ಪೃಹಣೀಯಂ ವದಂತಿ, ಜೊತೆಗೆ ಅತ್ಯ ಶ್ರೇಷ್ಠವಾದ ಸ್ತೋತ್ರಗಳನ್ನು ಮಾಡಿ ಎಂಜಾಯ್ ಮಾಡ್ತಾರೆ. ಒಂದು ಕಡೆಗೆ ರೂಪ ನೋಡ್ತಾರೆ, ಮಾತಿನಲ್ಲಿ ಸ್ತೋತ್ರ ಮಾಡ್ತಾರೆ, ಇನ್ನೂ ಪರಸ್ಪರ ಪರಮಾತ್ಮ ವಿಚಾರವನ್ನು ಡಿಸ್ಕಸ್ ಮಾಡ್ತಾರೆ. ಇದರಿಂದಾಗ ಆನಂದ ಅವರಿಗೆ ಇದರಿಂದ ಆಗೋದಿಲ್ಲ. ತೈರ್ದರ್ಶನೀಯ ಭಯವೈರುದಾರ ವಿಲಾಸ ಶಿಕ್ಷಿತ ವಾಮ ಸೂಕ್ತೈ ಹೃತಾತ್ಮನೋ ಹೃತ ಪ್ರಾಣಸ್ಯ ಭಕ್ತಿಂ ಅನ್ವಿಚ್ಛತೋ ಗತಿಂ ಅಣ್ವೀಂ ಪ್ರಯುಂಜೇ. ತೈರ್ದರ್ಶನೀಯ ಅವಯವೈ ಉದಾರ ವಿಲಾಸ ಹಾಸೇಕ್ಷಿತ ವಾಮ ಸೂಕ್ತೈ ಹೃತಾತ್ಮನಃ ಹೃತ ಪ್ರಾಣಸ್ಯ ಭಕ್ತಿಂ ಅನ್ವಿಚ್ಛತಃ ಗತಿಂ ಅಣ್ವೀಂ ಪ್ರಯುಂಜೇ. ಅವ್ರು ಇನ್ನೆಂಥವರು ಅಂದರೆ ಅಂತ ಅಪೂರ್ವವಾದ ದರ್ಶನ ಮಾಡ್ತಾ, ಏಸ ವಾಚಂ ವದಂತೆ ಯಾನಿ ಯಾಪತೆ ರೂಪೈ ಹೃತಾತ್ಮನಃ ಅಪಹೃತ ಮನಸ್ಸಃ. ಅವ್ರ ಮನಸ್ಸೆಲ್ಲ ನಾನು ನೋಡ್ತಾ ನೋಡಿದಂತೆ ಇನ್ನೂ ಹೆಚ್ಚು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಹೃತ ಪ್ರಾಣಸ್ಯ ತದ್ವಿಷೀಕೃತ ಸರ್ವೇಂದ್ರಿಯ ಚೇಷ್ಟಸ್ಯ, ಮನಸ್ಸು ಆ ಕಡೆಗೆ, ಪ್ರಾಣನೂ ಆ ಕಡೆಗೆ. ಪ್ರಾಣ ಹೋದ್ರೂ ದೇವ್ ಪ್ರಹ್ಲಾದ ಮಾಡಿದ್ನಲ್ಲ ಹಾಗೆ, ಪ್ರಾಣ ಹೋದ್ರೂ ದೇವ್ರನ್ನ ಬಿಡೋದಿಲ್ಲ. ಭಕ್ತಿಮೇವ ಅನ್ವಿಚ್ಛಂತೋಪಿ ಪುಂಸಃ ಪ್ರಸನ್ನೋ ಅರ್ಹಂ ಅಣ್ವೀಂ ಸೂಕ್ಷ್ಮಾಂ ಸಾಯುಜ್ಯ ಲಕ್ಷ್ಮಣಾಂ ಗತಿಂ ಮುಕ್ತಿಂ ಪ್ರಯುಂಜೆ ದದಾಮಿತ್ಯನ್ವಯ. ಇವ್ರು ಏನ್ ಮಾಡ್ತೇನೆ ಗೊತ್ತಾ, ನಾನು ಇಂಥವರಿಗೆ ಅಣ್ವೀಂ ಪ್ರಯುಂಜೆ ಸೂಕ್ಷ್ಮ ಮುಕ್ತಿಯನ್ನು ಕೊಡ್ತೇನೆ, ಅದು ಸಾಯುಜ್ಯ ಮುಕ್ತಿನೇ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಬರೀ ಮುಕ್ತಿ, ಇವರಿಗೇನು ಮುಕ್ತಿ? ಸಾಯುಜ್ಯ ಮುಕ್ತಿ ಕೊಡ್ತೇನೆ. ಎಂಥವರು? ದರ್ಶನೀಯ ಅವಯವಗಳಿಂದ ಕೂಡಿದ ಉದಾರವಾದ ವಿಲಾಸ ಹಾಸ ಈಕ್ಷಿತ ವಾಮ ಸೂಕ್ತೈ, ಇಷ್ಟೆಲ್ಲ ಕೂಡಿದ ರೂಪವನ್ನು ಯಾರು ಚಿಂತನೆ ಮಾಡ್ತಾರಲ್ಲ, ಅವರು ಹೆಚ್ಚೆಚ್ಚು ಭಕ್ತಿ ಮಾಡ್ತಾರೆ. ಅವರಿಗೆ ನಾನು ಗತಿಂ ಅಣ್ವೀಂ ಪ್ರಯುಂಜೆ, ಅತಿ ಸೂಕ್ಷ್ಮವಾದಂಥ ಸಾಹಿತ್ಯ ಮುಕ್ತಿಯನ್ನು ಕೊಟ್ಟು ಬಿಡ್ತೇನೆ, ಉಳಿದವರಿಗೆ ಅಂಥದ್ದೆಲ್ಲ ಕೊಡೋದಿಲ್ಲ. ಇದು ವಿಶೇಷ. ನ ಕರ್ಹಿಚಿತ್ ಮತ್ಪರಾಹ ಶಾಂತರೂಪಾಹ. ಅದೇ ತಾನೆ, ಅಥೋ ವಿಭೂತಿಂ ಮಮ ಮಾಯಯಾಚಿತಾಂ ಐಶ್ವರ್ಯಮಷ್ಟಾಂಗಂ ಅನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇತೇ ಅಶ್ನುವತೇ ಹಿ ಲೋಕೇ. ಅಥೋ ವಿಭೂತಿಂ ಮಮ ಮಾಯಯಾ ಚಿತಾಂ ಐಶ್ವರ್ಯಂ ಅಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇ ಅಶ್ನುವತೇ ಹಿ ಲೋಕೇ. ಇನ್ನು ಎಷ್ಟು ಶ್ರೇಷ್ಠ ಅಂದರೆ, ಅವರು ಮಮ ಮಾಯಯಾ ಚಿತಾಂ ನಿರ್ಮಿತಾಂ ಧ್ವಜ ಛತ್ರ ವ್ಯಜನಾದಿ ಲಕ್ಷಣಾಂ ವಿಭೂತಿಂ ಅಥೋ ತಥಾ ಅಷ್ಟಾಂಗ ಯೋಗಾಂ ಅನುಪ್ರವೃತ್ತಂ ಅನುಪ್ರಾಪ್ತಂ ಮಣಿಮಾಧ್ಯ ಐಶ್ವರ್ಯಂ ತಥಾ ಭದ್ರಾಂ ಸರ್ವಾಂಗ ಸಂಪನ್ನಾಂ ದೇವೀಂ ಜ್ಯೋತಮಾನಾಂ ಶ್ರಿಯಂ ಗವಾಶ್ವಾದಿ ಸಂಪದಂ ನ ಸ್ಪೃಹಯಂತಿ. ಅವರಿಗೆ ಬೇರೆ ಕಡೆ ಆಸಕ್ತಿ ಬರೋದೇ ಇಲ್ಲ. ಆ ವಿಭೂತಿ ಅಂದರೆ ಭಾರಿ ಐಶ್ವರ್ಯ, ಅದು ಇಷ್ಟಪಡೋದಿಲ್ಲ ಅವರು. ಐಶ್ವರ್ಯ ಅಷ್ಟಾಂಗ ಯೋಗ, ಅಷ್ಟ ಹೇಳಿದ ಅಷ್ಟೈಶ್ವರ್ಯ ಅಂತ ಹೇಳ್ತಾರಲ್ಲ, ಅಷ್ಟಭೋಗಗಳು ಅಷ್ಟೈಶ್ವರ್ಯ ಯೋಗ ಸ್ಥಿತಿ ಯಾವುದು ಇಷ್ಟಪಡೋದಿಲ್ಲ ಅವರು. ಅನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸೃಹಯಂತಿ, ಎಷ್ಟು ಸಂಪತ್ತು ಕೊಟ್ಟರು ಇಷ್ಟಪಡೋದಿಲ್ಲ ಅವರು. ಅವ್ರಿಗೇನು ಬೇಕೋ ಇವೆಲ್ಲನೂ ಬೇಕಿಲ್ಲ, ನಿಮ್ಮ ಮಹಿಮೆ ಹೇಳೋ ಕೇಳೋ ಯೋಗ ಕೊಡು ಅಂತ ಹೇಳ್ತಾರೆ. ಭದ್ರಾಂ ಪರಸ್ಯಮೇ ಅಶ್ನುವತೇ ಹಿ ಲೋಕೆ, ನನ್ನ ವಿಶೇಷವಾದ ಸಾಲುಕ್ಯ ಮುಕ್ತಿ ಇತ್ಯಾದಿ ವೈಭವ ಇಷ್ಟಪಡ್ತಾರೆ ಹೊರತು ಇದನ್ನೆಲ್ಲ ಇಷ್ಟಪಡಲಿಕ್ಕೆ ಹೋಗೋದಿಲ್ಲ ಅವರು. ಐಶ್ವರ್ಯ ಬೇಡ ಅಂತ ಅರ್ಥ. ಭಗವದ್ಭಕ್ತರಿಗೇನು ಬೇಡ, ಐಶ್ವರ್ಯ ಬೇಡ. ಅದಕ್ಕೆ ಅವ್ರು ಏನಾಗಿ ನಿಷ್ಕಿಂಚದ್ರೆ ಜಾತಿ ಕರೀತಾರೆ ಭಕ್ತರು ಅಂದರೆ, ಅದು ತೊಗೊಂಡು ಏನು ಮಾಡೋದೀಗ ಅಂತ ಹೇಳ್ಬಿಟ್ಟು. ಈ ಭಾಳ ಹುಡುಗ ಇರ್ತಾನೆ, ಸ್ಕೂಲಿಗೆ ಹೋಗ್ತಿರ್ತಾನೆ, ಅವ್ನು 10,000 ರೂಪಾಯಿ ಕೊಟ್ಟರೆ ಏನಂತಾನೆ, ಇಟ್ಕೊಟ್ರೆ ಸಾಕು ಅಂತ ಹೇಳಿದೆ. ನಮ್ಗೆ ಹೋದ್ರೆ ಏನಾಗುತ್ತೆ, ಡೇಂಜರ್ ಇದೆ, ಅನ್ನೋ ಉಪಯೋಗ ಬರೋದಿಲ್ಲ ಅವನಿಗೆ. ಕಾಲೇಜ್ ಸ್ಕೂಲು ಕಾಲೇಜ್ ಹುಡುಗರು ಎಷ್ಟು ಏನು ಬೇಕಾಗಲ್ಲ, 10-20 ಸಾವಿರ ದುಡ್ಡು ಏನು ಮಾಡಿದ್ರೆ ಬೇಕಾಗ. ಅವ್ನಿಗೆ ಎಷ್ಟು ಬೇಕು ಹೋಗ್ಲಿಕ್ಕೆ, ಬಸ್ ಚಾರ್ಜ್ ಗಿರ್ಚಾರ್ಜ್ ಅಷ್ಟು ಬೇಕೇ ಹೊರತು ಹೆಚ್ಚು ದುಡ್ಡು ಬೇಕಾಗೋದಿಲ್ಲ. ಮತ್ತೆ ಬರ್ಡನ್ ಅದು ಒಂದು. ಅದಕ್ಕೆ ಏನು ಮಾಡ್ತಾನೆ, ನಾನು ಬೇಡ ಇನ್ನೂ ಕೊಡಕ್ಕೆ ಬಂದು ಇಟ್ಕೊಂಡಿರಿ ಆಮೇಲೆ ತಗೋತೀನಿ ಅಂತ ಅಷ್ಟೇ. ಏನು ಮಾಡ್ತಾನೆ, ಇನ್ನೂ ಬೇಕಾದ್ರೆ ಇಟ್ಕೊಂಡಿರಿ ಆಮೇಲೆ ತಗೋತೀನಿ, ಈಗಂತೂ ಬೇಡ. ಇದು ಅರ್ಥ ಮಾಡ್ಕೊಂಡ್ಬಿಟ್ಟು ಸಂಸಾರದಲ್ಲಿ ಅವನ ಇಂಟ್ರೆಸ್ಟ್ ಯಾವ ಕಡೆ ಇದೆ, ಈಗ ಓದಿನ ಕಡೆಗೆ ಇದೆ. ಪರೀಕ್ಷೆಗೆ ಹೋಗೋನಿಗೆ ಅದೆಲ್ಲ ಕೊಟ್ಟರೆ ಕಾರ್ ಕೊಟ್ಟರು ತಗೊಳೋದಿಲ್ಲ, ಅದಕ್ಕೆ ಅವನು ವೇಸ್ಟ್ ಪರೀಕ್ಷೆ ಕಾರ್ ತಗೊಳ್ತೇ ನೋಡ್ತಾ ಕೂತ್ಕೊಂಡು ಪರೀಕ್ಷೆ ಮಿಸ್ ಆಗುತ್ತಾನೆ. ಅವನು ಏನು ಕೊಟ್ಟರು ಬೇಡ, ಪರೀಕ್ಷೆಗೆ ಹೋಗ್ಬೇಕಷ್ಟೇ. ಆ ಥರ ಜ್ಞಾನಿಗಳಿಗೆ ಎಂಥ ಐಶ್ವರ್ಯ ಕೊಟ್ಟರು ಇಷ್ಟಪಡೋದಿಲ್ಲ. ವಿಜಯದಾಸರ ಕಥೆಯಲ್ಲಿ ಬರುತ್ತಲ್ಲ, ಅವ್ರಿಗೆ ಸಂಪತ್ತು ಇದ್ದಿಲ್ಲ, ಅವ್ನು ಭಾರಿ ಸಂಪತ್ತು ಕೊಟ್ಟ ಪರಮಾತ್ಮ, ಮನೆ ತುಂಬ ಬಂಗಾರ ಬೆಳ್ಳಿ ರಾಶಿ ಆ ರೀತಿ ಕೊಟ್ಟುಬಿಟ್ಟ ತಕ್ಷಣ ಅವ್ರು ದುಃಖಪಟ್ಟುಬಿಟ್ರಂತೆ. ಏನು ಅನ್ಯಾಯ ಇದು, ನೀನು ಇರೋದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ ಅಂತ ಹೇಳ್ತಾ ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವೇನು ಮಾಡಿ, ಇಹ ಸೌಖ್ಯ ಬಂದರೆ ಸದ್ಯ ದೇವರು ಮೆಚ್ಚಿಬಿಟ್ಟ ಅಂತ ತಿಳ್ಕೊಂಡ್ಬಿಡ್ತೇವೆ. ತಪ್ಪೋದು, ಇಹ ಸೌಖ್ಯ ಬರದೇ ಹೋದರೆ ಖುಷಿ ಆಗುತ್ತಂತೆ. ಅದಕ್ಕೆ ದೇವರು ಏನು ಹೇಳ್ತಾನೆ, ಯಶ್ಯ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರು ಅನುಗ್ರಹ ಮಾಡ್ತೇನೆ ಅವ್ರು ಫಸ್ಟ್ ಏನು ಮಾಡ್ತೇನೆ, ಅವರದ್ದು ಸಂಪತ್ತು ಕಿತ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾರೆ. ಇವತ್ತು ಲೋಕದಲ್ಲಿ ಯಾವಾಗಲೂ ಹಾಗೇನೆ, ಬಡವ ಕೆಲಸ ಮಾಡಿದ್ರೆ ಶ್ರೀಮಂತ ಮಾಡೋದಿಲ್ಲ. ಯಾಕೆ, ದುಡ್ಡು ಬಂದ್ಬಿಡ್ತಲ್ಲ ಆಗ್ಲೇನೆ. ಬಡವ ಹಾರ್ಡ್ ವರ್ಕರ್, ಇವನು ಶ್ರೀಮಂತ ಹಾರ್ಡ್ ವರ್ಕರ್ ಅಲ್ಲ. ದೇವರು ಬ್ರಾಹ್ಮಣ್ಯ ಸಂಪತ್ತು ಕೊಡೋದಿಲ್ವಂತೆ. ಯಾಕೆ ಕೊಡೋದಿಲ್ಲ ಅಂತ ಕೇಳಿದರೆ, ಸಂಪತ್ತು ಕೊಟ್ಟರೆ ಮೈ ಮರೆತು ಬಿಡ್ತಾರೆ ಆಮೇಲೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಅದು ಕೂಡ ಉದಾಹರಣೆ, ಎಲ್ಲರಿಗೂ ಸಂಪತ್ತು ಹುಡ್ಕೊಂಡ್ಬಿಟ್ರೆ ಯಾರು ಏನು ಮಾಡ್ತಿದ್ದಿಲ್ಲ, ಯಾವ ಕೆಲಸನೂ ಮಾಡ್ತಾರೆ. ಪುಸ್ತಕ ಪಾಠ ಎಲ್ಲ ಕ್ಯಾನ್ಸಲ್, ಏನು ಮತ್ತೆ ಯಾಕೆ ಮಾಡೋ, ಎಲ್ಲ ಆದಲ್ಲ ಅಂತ ಕೇಳಿಬಿಡ್ತಿದ್ದ. ಅವಾಗ ಏನು ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಮಾಡ್ತಾರೆ, ಮುಂದೆ ಗೊತ್ತಾದ್ಮೇಲೆ ನ್ಯಾಚುರಲಿ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಪ್ರಯೋಜನಾರ್ಥಂ ಫಲಶ್ರುತಿ, ಒಂದು ಸ್ಟೇಜಲ್ಲಿ ದೇವರು ಕೊಡ್ತಾನೆ, ಬಟ್ ಅದರಲ್ಲೇ ಯಾವಾಗ ಏನಾಗಬಾರ್ದು, ಮನುಷ್ಯ ಇನ್ವಾಲ್ವ್ ಆಗಬಾರ್ದು, ಅದು ಬಹಳ ಮುಖ್ಯ. ಸ್ಕಾಲರ್ಶಿಪ್ ಕೊಡ್ತಾರೆ ಬುದ್ಧಿವಂತ ದುಡ್ಡು, ಎಷ್ಟು ಕೊಡ್ತಾರೆ ಸ್ಕಾಲರ್ಶಿಪ್ನ, ಎಷ್ಟು ಕೊಡ್ತಾರೆ ಮನೆ ಕಟ್ಟಲಿಕ್ಕೆ, ಅದಕ್ಕೆಲ್ಲ ಕೊಡೋದಿಲ್ಲ. ಯಾವುದಕ್ಕೆ ಕೊಡ್ತಾರೆ, ಪುಸ್ತಕ ತೊಗೊಳೋದಕ್ಕೆ, ಬಟ್ಟೆ ತೊಗೊಳೋದಕ್ಕೆ, ಎಷ್ಟೋ ಅಷ್ಟೇ ಹೊರತು ಎಕ್ಸ್ಟ್ರಾ ದುಡ್ಡು ಇರೋದಿಲ್ಲ ಅದರೊಳಗೆ. ಸ್ಕಾಲರ್ಶಿಪ್ ಅಂದರೆ ಯಾವಾಗಲೂ ಓದಿಗೆ ಎಷ್ಟು ಬೇಕೋ ಅಷ್ಟೇ, ಸ್ಯಾಲ್ರಿ ಬೇರೆ. ಸ್ಯಾಲ್ರಿಯಲ್ಲಿ ಏನಾಗಿರುತ್ತಾಗಲೇ, ಮನೆಗೆ ಮಕ್ಕಳಿಗೆ ಔಷಧಿ ಎಲ್ಲದೂ ಸೇರಿಬಿಟ್ಟಿದ್ದು, ಇದರ ಯಾವುದೂ ಇಲ್ಲ, ಬರೀ ಬುಕ್ಸ್ಗೆ ಓದಿಗೆ ಅಷ್ಟೇ. ದೇವರು ಬ್ರಾಹ್ಮಣರಿಗೆ ಯಾಕೆ ಕೊಡ್ತಾನೆ ಸಂಪತ್ತು ಅಂದರೆ, ಸ್ಕಾಲರ್ಶಿಪ್ ಕೊಟ್ಟ ಕೊಡ್ತಾನೆ ಅಷ್ಟೇ ಹೊರತು ಭಾರಿ ಸಂಪತ್ತು ಕೊಡೋದಿಲ್ಲ. ಮಿನಿಮಮ್ ಇರುತ್ತೆ, ಕೈ ಚಾಚಬಾರದು, ಬಟ್ ಸರ್ಪ್ಲಸ್ ಆಗಬಾರದು. ನ ಕರ್ಹಿ ಚಿನ್ಮತ್ ಪರ ಶಾಂತ ರೂಪಾ ನಂಕ್ಷಂತಿ ಮೇ ಮೇ ಅನಿಮಿಷೋ ಲೇಢಿ ಹೇತಿ ಯಶಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖಾ ಗುರು ಸುಹೃದೋ ದೈವಮಿಷ್ಟಂ. ನಾ ಕರಿಹಿಚಿತ್ ಮತ್ಪರಾಹ ಶಾಂತರೂಪಾಹ ನಂಕ್ಷಂತಿ ಮೇ ನಹ ಅನಿಮಿಷಃ ಲೇಢಿ ಹೇತಿ ಯಶಾಮಹಂ ಪ್ರಿಯ ಆತ್ಮ ಸುತಃ ಚ ಸಖಾ ಗುರು ಸುಹೃದಃ ದೈವಮಿಷ್ಟಂ. ಎಷ್ಟು ಹೇಳ್ತಾರೆ, ನಾ ಕರಿಹಿಚಿತ್ ಮತ್ಪರಾಹ, ನನ್ನ ಭಕ್ತರಾದವರು ಶಾಂತರೂಪಾಹ, ಶಾಂತ ಸ್ವರೂಪರವರು. ನಾ ಕರಿಹಿಚಿತ್ ನಕ್ಷಂತಿ, ಏನು ಮಾಡಿದ್ರೆ ಹಾಳಾಗೋದೇ ಇಲ್ಲ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ಅದೇ ಮಾತಿದೆ, ನನ್ನ ಭಕ್ತ ಏನು ಮಾಡಿದ್ರೂ ಹಾಳಾಗೋದಿಲ್ಲ. ಮೇ ನೋ ಅನಿಮಿಷ ಲೇಢಿ ಹೇತಿ, ಅವನು ಯಾವ ಕಾಲಕ್ಕೂ ಕೂಡ ನಾಸ್ವಾದಯಿತಿ ಸಾಧಾರಷ್ಟಂ ಕಾರ್ಯಂ ನ ಕರೋತಿ ಇತ್ಯರ್ಥ. ಇಲ್ಲಿ ಹೇತಿ ಆಯುಧಂ ಅನಿಮಿಷ ಅಂದರೆ ಕಾಲಚಕ್ರ, ಇಲ್ಲಿ ಕಾಲಚಕ್ರ ಅನ್ನೋದು ಅವನು ಯಾವ ಕಾಲಕ್ಕೂ ಕೂಡ ಅವನು ಹಿಂಸಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದ್ರೆ ಈಶಾಂ ಅವರಿಗೆ ಅಹಂ ಪ್ರಿಯ, ನಾನು ಪ್ರಿಯನಾದವನು, ಆತ್ಮ ಮನಸ್ಸಾದವನು, ಸುತಃ ನಾನೇ ಮಗ ಅವರ ಪಾಲಿಗೆ, ಸಖ ನಾನೇ ಸಖ, ನಾನೇ ಗುರು, ನಾನೇ ಸುಹೃತ್ತು, ನಾನೇ ಇಷ್ಟದೈವ, ಎಲ್ಲ ನಾನೇ ಅವರಿಗೆ. ಬೇರೆ ಯಾವ ಕಡೆ ಗಮನ ಹಾಕೋದೇ ಇಲ್ಲ ಅವರಿಗೆ. ಹೇಳಿ ತಂದೆ ನೀನೇ ಏನಾಗೆ ತಾಯಿ ಇಂದಿರೇ ದೇವಿ ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಬಿಟ್ಟು ಬೇರೆ ಕಡೆ ಮನಸ್ಸೇ ಹೋಗೋದಿಲ್ಲ. ಆದ್ರಿಂದ ಅವ್ರು ಹಾಳಾಗೋ ಚಾನ್ಸು ಇಲ್ಲ, ಯಾವ ಕಾಲದ ಬಾಧೆಗೆ ಒಳಗಾಗೋದಿಲ್ಲ. ಕಾಲದ ಬಾಧೆಗೆ ಒಳಗಾಗೋದಿಲ್ಲ ಎಂಬುದಕ್ಕೆ ಕಲಿಯುಗ ಮೊದಲಾದ ಬಾಧೆನ ಅವರಿಗೆ ಬರೋದಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾರೆ, ಭಗವದ್ಭಕ್ತರಿಗೆ ಯಾವುದೇನು ಮಾಡೋದಿಲ್ಲ, ಕಾಲಬಾಧೆನೂ ಏನೂ ಮಾಡೋದಿಲ್ಲ. ಅದಕ್ಕೆ ವಿಷ್ಣು ತೀರ್ಥರು ಒಂದು ಸ್ತೋತ್ರ ಬರೆದಿದ್ದಾರೆ, ಭಾಗವತ ಧರ್ಮ ಸ್ತೋತ್ರ ಅಂತೇಳಿ. ಅದ್ರಲ್ಲಿ ಹೇಳ್ತಾರೆ, ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ಯಾರು ಪರಮಾತ್ಮನ ಪಾದಧೂಳಿಯಿಂದ ಪಾಪ ಕಳ್ಕೊಂಡಿರ್ತಾರೆ ಅವ್ರಿಗೆ ಕಾಲ ಏನೂ ಮಾಡೋದಿಲ್ಲ ಅಂತ ಹೇಳಿದ. ಅರ್ಥ ಆಯ್ತಾ? ಕಾಲಬಲ ಅವ್ರ ಮೇಲೆ ಎಫೆಕ್ಟ್ ತೋರಿಸೋದಿಲ್ಲ, ಉಳಿದವ್ರನ್ನ ಎಫೆಕ್ಟ್ ತೋರಿಸುತ್ತೆ. ಧರ್ಮರಾಜನ ಹಾಗೆ ಹೇಳ್ತಾನೆ, ಕಾಲೋ ಹಿ ಕಾರಣಂ ರಾಜ್ಞ ರಾಜಾವ ಕಾಲ ಕಾರಣಂ ಇತಿತೇ ಸಂಶಯೋ ಮಹಾಭೂತ್ ರಾಜಾ ಕಾಲಸ್ಯ ಕಾರಣಂ. ರಾಜ ಕಾಲಕ್ಕೆ ತಕ್ಕಂತೆ ಇರಬೇಕು, ಅಥವಾ ತನ್ನ ತಕ್ಕಂತೆ ಕಾಲ ಚೇಂಜ್ ಮಾಡಬೇಕು ಅಂದ್ರೆ ರಾಜ ತನ್ನ ತಕ್ಕಂತೆ ಕಾಲ ಚೇಂಜ್ ಮಾಡಬೇಕು, ಹೊರತು ಕಾಲಕ್ಕೆ ತಕ್ಕಂತೆ ತಾನು ಹೋಗಬಾರ್ದು ಅಂತ ಹೇಳ್ತಾ. ಸೊ ಭಕ್ತನಾದವನಿಗೆ ಕಾಲ ಮುಖ್ಯ ಆಗಬಾರ್ದು. ಯಾವ್ದು ಮುಖ್ಯ ಆಗಬೇಕು? ಭಕ್ತಿ ಮುಖ್ಯ ಆಗಬೇಕು. ಅದನ್ನೆಲ್ಲ ಹೇಳ್ತಾನೆ. ಯಾತಕ್ಕೆ ಅಂದ್ರೆ ಪ್ರಿಯ ಆತ್ಮ ಸುತಃ ಸಖ ಗುರು ಸುಹೃದ ದೈವಮಿಷ್ಟಂ. ಅದನ್ನೇ ಆಚಾರ್ಯರು ಹರಿದೇವ ಜಗತ್ ಪಿತೃಮಾತೃಗತಿ ಇಷ್ಟೆಲ್ಲ ತಿಳ್ಕೊಂಡಿರ್ತಾರೆ ಅವರು. ಇಮಂ ಲೋಕೆ ತಥೈವಾಮುಮಾತ್ಮಾನಂ ಉಭಯಾಯಿನಂ ಆತ್ಮಾನಮ್ಮನು ಏಚೇಮೆ ಏರಾಯ ಪಶವೋ ಗೃಹಾಹ. ಇಮಂ ಲೋಕಂ ತಥೈವಾಮುಂ ಆತ್ಮಾನಂ ಉಭಯಾಯಿನಂ ಆತ್ಮಾನಂ ಮನು ಏಚೇಮೆ ಏ ರಾಯ ಪಶವ ಗೃಹಾಹ. ಅವರ ದೃಷ್ಟಿ ಯಾವಾಗಲೂ ಹೇಗಿರುತ್ತೆ ಅಂದ್ರೆ ಇಮಂ ಲೋಕಂ ಆತ್ಮಾನ್ಮಜಿ ಉಭಯಾಯಿನಂ ಲೋಕದ್ವಯ ಸಂಚಾರಣಂ ವಿಜ್ಞಾಯಿತ ಶೇಷ. ಅವ್ರಿಗೊಂದು ಅರ್ಥ ಬಿಡುತ್ತೆ ಅವರಿಗೆ. ಜೀವ ಯಾರು ಅಂದ್ರೆ ಉಭಯಯಾಯಿ. ಉಭಯಯಾಯಿ ಅಂದ್ರೇನು? ಈ ಲೋಕ ಆ ಲೋಕ, ಹುಟ್ಟೋದು ಸಾಯೋದು, ಹೋಗೋದು ಬರೋದು, ಅರ್ಥ ಆಗುತ್ತೆ ಅವರಿಗೆ. ತಥೈವ ಅಬು ಆತ್ಮಾನಂ ಉಭಯಾಯಿನಂ ಅಂತ ತಿಳ್ಕೊಂಡ ಮೇಲೆ ಆತ್ಮಾನಮ್ಮನು ಏಚೇಮೆ ರಾಯ ಪಶವ ಗೃಹ. ಅವ್ರಿಗೆ ಪರಮಾತ್ಮ ಮುಖ್ಯ, ಆಮೇಲೆ ಸಂಪತ್ತು, ಪಶುಗಳು, ಹೆಂಡತಿ, ಮಕ್ಕಳೆಲ್ಲ ಆಮೇಲೆ. ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ? ಇವ್ ಡ್ಯೂಟಿ ಫಸ್ಟ್ ಅಂತಾರಲ್ಲ ಹಾಗೆ, ಡ್ಯೂಟಿ ಫಸ್ಟ್. ಇವತ್ತು ದೊಡ್ಡ ದೊಡ್ಡ ಮಿಲಿಟ್ರಿಗಳಲ್ಲಿದ್ದವರಿಗೆ, ಪೊಲೀಸ್ ಕೆಲವು ಅಧಿಕಾರದಲ್ಲಿ ಯಾವ್ದು ಮುಖ್ಯ ಆಗುತ್ತೆ ಅವರಿಗೆ? ಡ್ಯೂಟಿ ಮುಖ್ಯ. ಅದಕ್ಕೆ ಭಗವದ್ಭಕ್ತರಿಗೆ ನಾನು ಮುಖ್ಯ ಅವರಿಗೆ, ಉಳಿದ್ದೆಲ್ಲ ಆಮೇಲೆ, ಸೆಕೆಂಡರಿ ಅವೆಲ್ಲ, ಪ್ರೈಮರಿ ನಾನೇ ಅವರಿಗೆ. ರಾಯ ಪಶವೋ ಗೃಹಾಹ ವಿಸೃಜ್ಯ ಸರ್ವಾನನ್ಯಾಂಶ್ಚ ಮಾಮೇವಂ ವಿಶ್ವತೋ ಮುಖಂ ಭಜಂತ್ಯನನ್ಯ ಭಕ್ತ್ಯ ತಾನ್ ಮೃತ್ಯೋ ರತಿಪಾರಯೇ. ಅವ್ರೇನ್ ಮಾಡ್ತಾರೆ, ಇನ್ನು ದೇವರು ಕೊಟ್ಟ ಅಂತ ಎಲ್ಲ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ತೊಂದರೆ ಬರೋರು ಏನ್ ಮಾಡ್ಬಿಡ್ತಾರೆ, ವಿಸೃಜ್ಯ ಸರ್ವಾನ್ ಎಲ್ಲ ಬಿಟ್ಬಿಡ್ತಾರೋ. ಅಡ್ಡಿ ಬರೋದಾದ್ರೆ ಯಾರೂ ಬೇಡ ಅವರಿಗೆ. ವಿಸೃಜ್ಯ ಸರ್ವಾನ್ ಅನ್ಯಾಂಶ್ಚ ಮಾಮೇವಂ ವಿಶ್ವತೋ ಮುಖಂ. ಬೇರೆ ಎಲ್ಲರನ್ನ ಬಿಟ್ಬಿಡ್ತಾರೆ, ವಿಶ್ವತೋ ಮುಖಂ ನನ್ನನ್ನು ಮಾತ್ರ. ಭಜಂತಿ ಅನನ್ಯಯಾ ಭಕ್ತ್ಯ, ಗಟ್ಟಿಯಾಗಿ ಹಿಡಿದು ಬಿಡ್ತಾರೆ. ತಾನ್ ಮೃತ್ಯೋ ರತಿಪಾರೆ, ಅವರು ಎಂದೂ ಮೃತ್ಯು ಬರದಂತೆ ನೋಡ್ಕೋತೆ ನಾನು ಅಂತ ಹೇಳ್ತಾ. ನನಗೋಸ್ಕರ ಎಲ್ಲ ತ್ಯಾಗ ಮಾಡಿ ಬಂದಿರ್ತಾರಲ್ಲ, ಅವರು ಎಂದೂ ಸಾವು ಬರದಂತೆ ಕೇಡಾಗದಂತೆ ನೋಡ್ಕೋತೇನೆ. ಇದು ದೇವರು ಹೇಳ ಆಶ್ವಾಸನೆ ಇದೆಯಲ್ಲ. ಇದಕ್ಕೆ ಅನನ್ಯಾಶ್ಚಿಂತ ಎಂತೋ ಮಮದ ಈ ಅರ್ಥ ಇದೆ. ಅನನ್ಯಾಶ್ಚಿಂತ ಎಂತೋ ಮಮದ ಬೇರೆ ಬಿಡಬೇಕು ಅಂತ ಅರ್ಥ ಅಲ್ಲ. ಆದ್ರೆ ದೇವರನ್ನು ಬಿಡೋ ಪ್ರಸಂಗ ಬಂದು ಇವ್ರು ಇಬ್ಬರಲ್ಲಿ ಒಂದು ಅಂದ್ರೆ ಇನ್ನು ಬಿಡ್ತಾರೋ. ನಾವೇನ್ ತಿಳ್ಕೊಂಡ್ಬಿಡ್ತಾರೆ, ಸಾಮಾನ್ಯ ದೇವ್ರ ಹಿಡಿಯೋರು ಮನೆ ಬಿಡಲೇಬೇಕು ಅಂತೇಳಿ. ದೇವ್ರ ಹಿಡಿಯೋರು ಮನೆ ಬಿಡಬೇಕಾಗಿಲ್ಲ, ಬಟ್ ಮನೆ ಯಾವಾಗ ಬಿಡಬೇಕಾಗ್ತದ? ಆತ ದೇವ್ರನ್ನ ಬಿಡೋ ಪ್ರಸಂಗ ಬರೋದಾದ್ರೆ ಮನೆ ಬೇಕಾಗಿಲ್ಲ. ಡಿಫರೆನ್ಸ್ ಗೊತ್ತಾಯ್ತಾ? ಮನೆ ಬಿಟ್ಟರೆ ದೇವ್ರ ಭಕ್ತ ಅಂತ ಅರ್ಥ ಅಲ್ಲ, ಮತ್ತೆ ಮನೆ ಹೆಂಡತಿ ಮಕ್ಕಳು ಬೀದಿಪಾಲ್ ಮಾಡೋಗ್ಬಿಟ್ಟ ಪರಮ ಭಕ್ತ ಅಂತ ಅರ್ಥ ಅಲ್ಲ. ಆದರೆ ದೇವ್ರು ಬಿಡೋದು ಗೊತ್ತಾಯ ಮಾಡ ಜನ ಸಿಕ್ಕರೆ ಏನ್ ಮಾಡ್ತಾನೆ ಬೇಕಾದ್ರೆ ಬಿಟ್ಬಿಡ್ತಾನೆ. ಅರ್ಥ ಆಯ್ತಾ? ಅಂತ ಪ್ರಸಂಗ ಬಂದ್ರೆ ಮೊದ್ಲೇನ್ ಹೇಳಿದ್ರು, ಏಚೇಮೆ ರಾಯ ಪಶವೋ ಗೃಹ. ನನ್ನ ಆದ್ಮೇಲೆ ಅವರೆಲ್ಲ ಅವರಿಗೆ ಇಟ್ಕೊಂಡಿರ್ತಾರೆ, ದೇವ್ರ ಪೂಜೆ ಬೇಕು ಅಂತ ಇಟ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಅಡ್ಡಿ ಬರೋದಾದ್ರೆ ಬಿಟ್ಬಿಡ್ತಾನೆ. ಹೇಗೆ ರಾವಣನ ಬಿಟ್ಟನಲ್ಲ ವಿಭೀಷಣ, ಆ ರೀತಿಯಲ್ಲಿ ಸರ್ವಾನ ಇವತ್ತೇನ್ ಮಾಡ್ತಾರೆ, ಮದುವೆ ಆಗಿಬಿಡ್ತಾರೆ, ತಂದೆ ತಾಯಿ ಬಿಟ್ಬಿಡ್ತಾರೆ. ಯಾರಿಗೋಸ್ಕರ ಬಿಟ್ಟಾಗಾಯ್ತು ಅವರು? ಎಲ್ಲ ಬಿಟ್ಬಿಡ್ತಾರೆ, ಮತ್ತೆ ಸ್ವಲ್ಪ ಇಲ್ಪಲ್ಲ, ಆಸ್ತಿಗೂ ಆಸ್ತಿನೂ ಬೇಕಾಗಿಲ್ಲ ಹೋಗ್ಬಿಡ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ, ನೀನು ಅಂತ ಮದುವೆ ಆದ್ರೆ ಆಸ್ತಿ ಕೊಡೋದಿಲ್ಲ, ಆಸ್ತಿ ಅವನೇ ಬೇಕು ಅಂದ್ಬಿಡ್ತಾನೆ. ಯಾವನು ಬಿಟ್ಟು ಆಸ್ತಿ ಬಿಟ್ಟು ನಾನು ನೀನು ಬೇಕಾಗಿಲ್ಲ ಹೋಗುವಂತಾನೆ. ಯಾರು ಬೇಕಾಗಿಲ್ಲ, ಯಾರಿಗೋಸ್ಕರ ತ್ಯಾಗ ಮಾಡ್ದ ಅವನು? ಒಬ್ಬ ಹೆಂಡತಿಗೋಸ್ಕರ ಸರ್ವಸ್ವ ತ್ಯಾಗ ಮಾಡ್ಬಿಡ್ತಾನೆ. ಅದು ದೇವರಿಗಿಂತ ಹೋಪ್ಲೆಸ್ ಆಯ್ತಾಗತ್ತೆ. ಈಗ ದೇವರಲ್ಲಿ ಇದೆಯಲ್ಲಿ ಇವ್ರ ಜನ ಏನಂತಾರೆ ಹೇಳ್ರಿ, ಏನು ಸ್ಟ್ರಾಂಗ್ ಡಿಸಿಷನ್ ರೀ, ಬೋಲ್ಡ್ ಡಿಸಿಷನ್ ಅಂತ ಏನಂತಾರೆ ಅದಕ್ಕೆ? ಬೋಲ್ಡ್ ಡಿಸಿಷನ್, ಭಾರಿ ಫಾರ್ವರ್ಡ್. ಹೀಗಿರ್ಬೇಕಿದ್ರೆ ದೇವರಿಗೋಸ್ಕರ ಬಿಟ್ಬಿಟ್ರೆ ಯಾರು ಹುಚ್ಚಾರಿ ಅಂತ ಕರೆದ್ಬಿಡ್ತಾರೆ. ದೇವರಿಗೋಸ್ಕರ ಬಿಟ್ಟರೆ ಹುಚ್ಚ, ಹೆಂಡತಿಗೋಸ್ಕರ ಬಿಟ್ಟರೆ ಭಾರಿ ಜಾಣ. ಇದೆ ಎಷ್ಟು ವಿಕಾರ ಬಿಡೋದಂತೂ ತಪ್ಪಿಲ್ಲ. ಇವತ್ತು ಸಾಮಾನ್ಯ ಬಿಡೋದಂತ ಅಭ್ಯಾಸ ಆಗಿಬಿಟ್ಟಿದೆ ಜನಗಳಿಗೆ. ಯಾರಿಗೋಸ್ಕರ ಬಿಡ್ತಾರೋ ಇಂಪಾರ್ಟೆಂಟ್ ಅಷ್ಟೇ. ದೇವರಿಗೋಸ್ಕರ ಬಿಟ್ಟರೆ ಸಂತನಾಗ್ತಾನೆ, ಇಲ್ಲವರೆ ಸತ್ತ. ಸಂತ ಸತ್ತ ಅಂತಾರಲ್ಲ, ಹಾಗೆ ಸತ್ತೋಗಿ ಬಿಡ್ತಾನೆ ಅಷ್ಟೇ. ವಿಸೃಜ್ಯ ಸರ್ವಾನನ್ಯಾಂಶ್ಚ ಮಾಮೇವಂ ವಿಶ್ವತೋ ಮುಖಂ ಭಜಂತ್ಯನನ್ಯಯ ಭಕ್ತ ತಾನ್ ಮೃತ್ಯೋ ರತಿಪಾರಯೇ. ಮತ್ತೆ ಆಕ್ಚುಲಿ ಫಾರಿನ್ನಲ್ಲಿ ಏನ್ ಮಾಡ್ತಿದ್ದಾರಂತೆ, ಚೇಂಜ್ ಮಾಡ್ತಿದ್ದಾರಂತೆ. ಯಾವ ಥರ ಅಂದ್ರೆ, ನಿಮ್ಮ ಬೇರೆ ಇರಬಾರ್ದು, ಒಟ್ಟಿಗೆ ಇದ್ರೆ ಸುಖ ಜಾಸ್ತಿ ಅಂತೇಳಿ. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರ್ತಾವಲ್ಲ, ಅಲ್ಲಿರೋ ಒಂದು ಮನಸ್ಸಿನ ನೆಮ್ಮದಿ ಬೇರೆ ಇದ್ರೆ ಇರೋದಿಲ್ಲ. ಸೊ ನಮ್ಮದು ನಾವೇನು ಚೇಂಜ್ ಮಾಡಿ ಅಷ್ಟು ಚೇಂಜ್ ಮಾಡಿ ಚೇಂಜ್ ಆಗುತ್ತಲ್ಲ. ಡ್ರೆಸ್ ಚೇಂಜ್ ಆದಾಗ ಕೆಲವರು ಇರ್ತಾರೆ ಹಳಬರು, ಡ್ರೆಸ್ ಚೇಂಜ್ ಮಾಡಿ ಭಾರಿ ಸ್ಲೋ ಮಾಡ್ತಾರೆ, ಚೇಂಜ್ ಆಗೋತ್ತಿಗೆ ಹೊಸ ಫ್ಯಾಷನ್ ಬಂದಿರ್ತದೆ ಅಷ್ಟೊತ್ತಿಗೆ. ಅರ್ಥ ಆಯ್ತಾ? ಇವ್ರು ಮಾಡೋವತ್ತಿಗೆ ಚೇಂಜ್ ಆಗಿರ್ತದೆ, ಅಲ್ಲಿ ಫ್ಯಾಷನ್ ಚೇಂಜ್ ಆಗ್ತಿದೆ. ಈಗ ಮೊದಲು ಅಲ್ಲೇ ಕಲ್ತ್ಕೊಬಂದ್ರು, ಬಿಡೋದನ್ನು ಕಲ್ತ್ಕೊಬಂದ್ರು ಹೋಗಿ ಅಷ್ಟೊತ್ತಿಗೆ ಹಿಡಿಯೋದನ್ನು ಕಲ್ತ್ರಿ. ಈಗ ಅಂದ ಕಡೆ ಒತ್ತಿ ಮತ್ತೆ ಬಿಡೋದು ಶುರು ಮಾಡಿರ್ತಾರೆ. ಫಸ್ಟ್ ಏನ್ ಹೇಳ್ತೀವಿ, ಎಲ್ಲರೂ ಇದ್ದ ಕಾಲಕ್ಕೆ ಆನಂದ ಇಲ್ದವರು ಇರೋದಿಲ್ಲ. ಅರ್ಥ ಆಯ್ತಾ? ಇವರು ಫ್ರೀ ಆಗಿರಬೇಕು ಅಂತ ಇವರು ವಾದ, ಫ್ರೀ ಆಗಿರ್ಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ಅಲ್ಲಿರೋ ಒಂದು ಏಕಾಕಿ ನರಮಾತೆ ಉಪನಿಷತ್ ಹೇಳ್ತಾರೆ, ಯಾವಾಗಲೂ ಕಡಿಮೆ ಜನ ಇದ್ದಷ್ಟು ಎಂಜಾಯ್ಮೆಂಟ್ ಕಡಿಮೆ ಅಂತೆ, ಹೆಚ್ಚಿನ ಇದ್ದಷ್ಟು ಕೂಡ ಸುಖ ಜಾಸ್ತಿ ಅಂತ. ಸಮಾರಾಧನೆಗೆ ಏನು ಮಾಡ್ತಾರೆ? ತುಂಬ ಜನ ಕರೆಸ್ತಾರೆ, ಅದಕ್ಕೆ ಎಂಜಾಯ್ಮೆಂಟ್ ಜಾಸ್ತಿ ಇಲ್ಲಿ. ಅರ್ಥ ಆಯ್ತಾ? ಒಬ್ಬನೇ ಸಮಾರಾಧನೆ ಅಂತ ಕರೆಯೋದಿಲ್ಲ, ಹಬ್ಬಕ್ಕೆ ಎಲ್ಲರೂ ಸೇರ್ತಾರೆ. ದಿನಪತ್ತಿ ಊಟಕ್ಕೆ ಸೇರೋದಿಲ್ಲ, ಹಬ್ಬ ಅಂದರೆ ಹೆಚ್ಚಿನ ಸೇರಿದರೆ ಹಬ್ಬ, ಸಮಾರಾಧನೆ ಅಂದರೆ ತುಂಬ ಜನ ಸೇರಿದ್ರೆ ಸಮಾರಾಧನೆ. ಅವು ಯಾವಾಗ ಬಿಟ್ಟೋಗ್ಬಿಟ್ರೆ ಏನಾಗ್ತದೆ? ಅನಾಥನಾದಾಗ ಆಗ್ತಾರೆ. ಅದಕ್ಕೆ ಮನೆಗಳಿರೋದು ಅಂತ ಕೇಳಿದ್ರೆ ಭಾರಿ ವೈಭವದಿಂದ ಇರಬೇಕು. ಯಾತಕ್ಕಾಗಿ ಕರೀತಾರೆ? ನಿತ್ಯ ಇರಲಿಕ್ಕೆ ಆಗೋದಿಲ್ಲ ಅಂತ ಕರೀತಾರೆ. ನಿತ್ಯ ಇರೋದು ಸಾಧ್ಯವಾದ್ರೆ, ನಿತ್ಯ ಇರೋದು ಸಾಧ್ಯವಾದ್ರೆ ಮನೆಯಲ್ಲಿ ಅಡುಗೆ ಒಂದು ದೊಡ್ಡ ದೊಡ್ಡ ಒಂದು ಮಠದಲ್ಲಿ ನಿತ್ಯ ಮಾಡ್ತಾರಲ್ಲ ಆ ಟೈಪ್. ಮನೆಯಲ್ಲಿ ಏನಾದ್ರು ಹೆಚ್ಚಿನ ಕಡೆಗೆ ಮಾಡೋದು ಯಾವಾಗ? ಉತ್ಸವಗಳಲ್ಲಿ, ಮಠಗಳಲ್ಲಿ ನಿತ್ಯ ಮಾಡ್ತಾರೆ. ಯಾತಕ್ಕೆ ನಿತ್ಯೋತ್ಸವ ಇದ್ದಾಗ ಅದು ನಮ್ಮ ಕೈಲಿ ಆಗೋದಿಲ್ಲ ಅಂತ ಮಾಡೋದೇ ಹೊರತು, ನಿತ್ಯ ಹಬ್ಬ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಬಿಡೋದೇ ಹೊರತು. ನಿಜವಾಗ್ಲೂ ಏನು ಮಾಡಬೇಕು? ಎಲ್ಲ ಸೇರೋದಷ್ಟು ಇದ್ರೆ ಭಕ್ತರು, ಅದು ಮುಖ್ಯ. ಬೇರೆಯವರು ಸೇರಿದ್ರೆ ಅರ್ಥ ಇಲ್ಲ, ಭಕ್ತರು ಸೇರಿದ್ರೆ ಉಪಯೋಗ ಇರುತ್ತೆ. ವಿಸೃಜ್ಯ ಸರ್ವಾನನ್ಯಾಂಶ್ಚ ಆತ್ಮಾನಂ ಅಂದ್ರೆ, ಆತ್ಮ ಅಂದ್ರೆ ಪರಮಾತ್ಮ, ನಾನಾದ ಮೇಲೆ ಅವೆಲ್ಲ. ಆತ್ಮಾನಂ ಮನು, ನನ್ನ ಬಿಟ್ಟು ಅದನ್ನೆಲ್ಲ ತಗೋತಾರೆ ಹೊರತು ಅವು ವಿರೋಧ ಬರೋದಾದ್ರೆ ಯಾವುದೂ ಇಲ್ಲ. ವಿರೋಧ ಬರೋದಾದ್ರೆ ಯಾವುದೂ ಇಲ್ಲ. ನಾನು ಬರೋ, ನಾನು ಇರೋದಾದ್ರೆ ಎಲ್ಲ ಬೇಕವ್ರಿ. ಅದು ಫಸ್ಟ್ ನಾನು, ಸೆಕೆಂಡ್ ನೆಕ್ಸ್ಟ್ ಅವರು. ಆ ಅವರು ಅಂದ್ರೆ ಅನುಸೃತ್ಯ ಅಂತ, ನನ್ನನ್ನು ಅನುಸರಿಸಿ ಎಲ್ಲ ಪಡಿತಾರೆ ಹೊರತು ಬಿಟ್ಟು ಪಡೀಲಿಕ್ಕೆ ಹೋಗೋದಿಲ್ಲ. ವಿಸೃಜ್ಯ ಸರ್ವಾನನ್ಯಾಂಶ್ಚ ಮಾಮೇವಂ ವಿಶ್ವತೋ ಮುಖಂ ಭಜಂತ್ಯನನ್ಯಯ ಭಕ್ತ ತಾನ್ ಮೃತ್ಯೋ ರತಿಪಾರಯೇ. ಇದನ್ನಿಟ್ಟುಕೊಂಡೆ ಟೀಕಾರಾಯಣ ಅಂತ ಹೇಳ್ತಾರೆ. ಭಕ್ತಿ ಅಂದ್ರೇನು? ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ತನಗೆ ತನ್ನ ಮನೆಯವರು ಎಲ್ಲರಿಗಿಂತ ಹೆಚ್ಚಲ್ಲಿ ಭಕ್ತಿ ಮಾಡ್ತಾನ ಅವನು? ಇಲ್ಲಿ ಮಾಡ್ತಾನೆ. ಅದು ಈ ಮಾತಿನ ಸುಧಾ ಮಾತಿನ ಮೂಲಭೂತ ಇವೆ ಮಾತುಗಳಿವೆಲ್ಲ. ನಾನ್ಯತ್ರ ತದ್ ಭಗವತಃ ಪ್ರಧಾನ ಪುರುಷೇಶ್ವರ ಆತ್ಮನ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ನಾನ್ಯತ್ರ ಮದ್ ಭಗವತಃ ಪ್ರಧಾನ ಪುರುಷೇಶ್ವರ, ನಾನು ಪ್ರಧಾನ ಪುರುಷೇಶ್ವರನಾದ, ಪ್ರಧಾನ ಪುರುಷೇಶ್ವರ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ, ಪ್ರಧಾನ ಪುರುಷೇಶ್ವರನಾದ ನನ್ನ ಹೊರತು ಅನ್ಯತ್ರ ಬೇರೆ ಎಲ್ಲೂ ಕೂಡ ಸರ್ವಭೂತಾನಾಂ ಭಯಂ ತೀವ್ರಂ ನಾನೇ ವರ್ತತೆ. ಭಯ ಬಿಡ್ಲಿಕ್ಕೆ ಭಯ ಬಿಟ್ಟು ಹೋಗೋ ಸಾಧ್ಯತೆ ಇಲ್ಲವೇ ಇಲ್ಲ. ನನ್ನ ಹತ್ರ ಬಂದರೆ ಮಾತ್ರ ಅಭಯ ಬರುತ್ತೆ, ಹೊರತು ದೂರ ಬರೋದಿಲ್ಲ. ಯಾಕೆ? ಆ ಬ್ರಹ್ಮ ಭವನ ಲೋಕ ಪುನರಾವರ್ತಿ ನೋಚನ, ಎಲ್ಲಿ ಹೋದರೂ ಅವರು ವೆಕೇಟ್ ಮಾಡಲೇಬೇಕು. ನನ್ನಲ್ಲಿ ಬಂದರೆ ಮಾತ್ರ ನಿತ್ಯ ಲೋಕ, ಅದಕ್ಕೆ ನನ್ನ ಹೊರತು ಬೇರೆ ಯಾರ ಹತ್ರ ಹೋದರೂ ಕೂಡ ಈ ಸಾವಿನ ಭಯ, ಗೊತ್ತಾಯ್ತಾ, ಈ ನಶ್ವರತೆಯ ಭಯ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದನೇ ಅಭಯಂ ಪ್ರತಿಷ್ಠಾಂ ವಿಂದತೆ. ಅಭಯ ಸಿಗೋದು ಯಾರನ್ನ ಅಂತ ಕೇಳಿದ್ರೆ ದೇವ್ರನ್ನ ಅಂತಾಗ ಮಾತ್ರ. ವಾಮೋಪೇತ್ಯತೆ ಕೌಂತೇಯ ಪುನರ್ಜನ್ಮ ನವೀತ್ಯತೆ. ಭಯ ಅಂದ್ರೆ ಅದೇ ಭಯ, ನಶ್ವರತೆಯ ದೊಡ್ಡ ಭಯ. ಮದ್ಭಯಾತ್ ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀಂದ್ರೋದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಮದ್ಭಯಾತ್ ವಾತಿ ವಾತೋಯಂ, ಈ ಗಾಳಿ ಬೀಸೋದು ಯಾತಕ್ಕೆ ಗೊತ್ತಾ? ನನ್ನ ಭಯದಿಂದ ಅಂತ ಹೇಳ್ತಾ. ಸೂರ್ಯ ತಪತಿ ಯದ್ಭಯಾತ್ ಮದ್ಭಯಾತ್, ಸೂರ್ಯ ಬೆಳಕು ಕೊಡೋದು ಯಾರಿಂದ? ನನ್ನಿಂದ, ನನ್ನ ಭಯದಿಂದ. ವರ್ಷತೀಂದ್ರೋ ದಹತ್ಯಗ್ನಿ, ವರ್ಷತಿ ಇಂದ್ರ ಮಳೆ, ಇಂದ್ರ ಮಳೆ ಕೊಡೋದು ಯಾತಕ್ಕೋಸ್ಕರ? ನನ್ನ ಭಯದಿಂದ. ದಹತಿ ಅಗ್ನಿ, ಅಗ್ನಿ ಭಯ ಸುಡೋದು ಯಾವುದರಿಂದ? ನನ್ನ ಭಯದಿಂದ. ಮೃತ್ಯುಶ್ಚರತಿ ಮದ್ಭಯಾತ್, ಯಮದೇವರು ವರ್ಕ್ ಮಾಡೋದು ಯಾರಿಂದ? ನನ್ನ ಭಯದಿಂದ. ಸೊ ಎಲ್ಲರೂ ಭಯ ಪಡ್ತಾರೆ. ಆಫೀಸ್ಗೆ ಹೋಗ್ತಾರೆ, ಬೈತಾನೆ ಆಫೀಸ್ ಅಂತಾರಲ್ಲ, ಆಫೀಸರ್ ಬೈತಾನೆ ತಡವಾದ್ರೆ ಬೈತಾನೆ. ಅವನು ಕೆಟ್ಟವನು ಬೈಬೇಕು ಅಂತ ಅರ್ಥ ಇಲ್ಲ, ನಮ್ಮ ತಪ್ಪು ಅಂತ ಅರ್ಥ. ಡೇಟಾಗ ಹೋದ್ರೆ ಬಯಸ್ಕೊಳ್ಳೋ ಕೆಲಸ ಮಾಡಿದೆ, ಅವನು ಬೈದೇ ಹೋದ್ರು ಕೂಡ ಬಯಸ್ಕೊಂಡ ಕೆಲಸ ಇದ್ದಾಗ ಲೆಕ್ಕ. ಸೊ ದೇವರು ಈಸ್ ಆಲ್ ಓವರ್ ಕಂಟ್ರೋಲ್. ಅವ್ರು ಕಾಟೋ ಕಟೋ ಬಿಡ್ತಾನೆ ಹೇಳ್ತಾರೆ. ಅಲ್ಲಿ ಹೇಳ್ತಾ ಯದ್ಭೀಷ ಉದಯಿತಿ ಸೂರ್ಯ, ಯಾರ ಭಯದಿಂದ ಸೂರ್ಯ ಹುಟ್ಟುತ್ತಾನೋ ಅಂತ ಹೇಳಿದರೆ, ಇಲ್ಲಿ ನನ್ನ ಭಯದಿಂದ ಸೂರ್ಯ ಅಂತ ಹೇಳ್ತಾರೆ. ಸೊ ಯಾರು ಅಂತ ಆಯ್ತೀಗ? ದೇವರೇ ಕೃಷ್ಣ ಅಂತ. ಕಪಿಲನಾಮಕ ಭಗವತ್ ಯಾರಾಗ್ತಾರೆ ಈಗ? ಇದೆಲ್ಲ ನೋಡಿದ ಏನಂದ್ರೆ ಕಪಿಲ ಯಾರೋ ಋಷಿ ಅಂತ ಬಿಡ್ತಾರೆ. ಯಾರೋ ಋಷಿಯಾಗಿ ಏನಂತ ಹೇಳ್ತಿದ್ದ? ಮದ್ ಭಯ ಅಂತ ಹೇಳ್ತಿದ್ದಿಲ್ಲ, ಏನಂತ ಹೇಳ್ತಿದ್ದ? ಯದ್ ಭಯ, ಯಾರ ಭಯದಿಂದ ನಡೆದತ್ತು ಅಂತ ಹೇಳ್ತಿದ್ದ, ನನ್ನ ಭಯದಿಂದ ಅಂತ ಹೇಳ್ತಿದ್ದಿಲ್ಲ. ಸರಿ, ದೇವರು ಏನಾದ ಈಗ? ತಾನೇ ದೇವರು ಅಂತ. ಕಪಿಲೇನೆ ನಾರಾಯಣ. ವರ್ಷತೀಂದ್ರೋ ದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶಂತ್ಯ ಕುತೋ ಭಯಂ. ಆದ್ರಿಂದನೇ ಯೋಗಿನಃ ಯೋಗಿಗಳು, ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ, ಜ್ಞಾನ ವೈರಾಗ್ಯಗಳಿಂದ ಕೂಡಿದ ಭಕ್ತಿಯೋಗದಿಂದ ಕ್ಷೇಮಾಯ, ನನ್ನ ಎಲ್ಲ ವಿಧವಾದ ಕ್ಷೇಮಕ್ಕೋಸ್ಕರ ಅಕುತೋಭಯಂ ಮೇ ಪಾದಮೂಲಂ ಪ್ರವಿಶಂತಿ. ಯಾವ ಭಯವೂ ಇಲ್ಲದೆ ಇರತಕ್ಕಂಥ ಪಾದಮೂಲವನ್ನ ಅಂದ್ರೆ ವೈಕುಂಠ ಲೋಕವನ್ನ ಹೊಂದುತ್ತಾರೆ. ಅವರಿಗೆ ಗೊತ್ತಾಗಿದೆ ಎಲ್ಲಿ ಹೋದ್ರೆ ಸೇಫ್ ಅಂತ ಅರ್ಥ ಆಗಿರೋದ್ರಿಂದ ಅಲ್ಲಿ ಬರ್ತಾರೆ. ಮನುಷ್ಯನ ಪದ್ಧತಿ ಯಾವಾಗಲೂ ಏನು ಹುಡುಕ್ತಾನೆ, ರಕ್ಷಣೆ ಹುಡುಕ್ತಾನೆ, ಗೊತ್ತಾಯ್ತಾ. ಆದ್ರೆ ಶಾಶ್ವತ ರಕ್ಷಣೆ ಸಿಗೋದು ಯಾವಾಗ, ನನ್ನ ಹತ್ರ ಬಂದ್ರೆ ಮಾತ್ರ. ಇನ್ನೆಲ್ಲೋದ್ರೂ ಏನಿದೆ, ಭಯ ಇದೆ, ಅದನ್ನು ಹೇಳ್ತಾರೆ. ಏತಾವಾನೇ ವಲೋಕೇಸ್ಮಿನ್ ಪುಂಸಾಂನಿ ಶ್ರೇಯಸೋದಯ ತೀವ್ರೇಣ ಭಕ್ತಿಯೋಗೇನ ಮನೋಮಯಿ ಅರ್ಪಿತಂ ಸ್ಥಿತಂ. ಆದ್ರಿಂದ ಅಸ್ಮಿನ್ ಲೋಕೆ, ಈ ಲೋಕದೊಳಗೆ ಪುಂಸಾಂ ಪುರುಷರಿಗೆ ನಿಶ್ರೇಯಸ ಉದಯ ಏತಾವಾನೇವ, ಮೋಕ್ಷ ಸಾಧನೆ ಅಂದ್ರೆ ಇದೇನೆ. ನಿಶ್ರೇಯಸ ಉದಯ ಮೋಕ್ಷ ಸಾಧನೆ ಅಂದ್ರೆ ಇದೆ. ನಿಶ್ರೇಯಸ್ ಅಂದ್ರೆ ಮೋಕ್ಷ, ಉದಯ ಅಂದ್ರೆ ಸಾಧನೆ, ಮೋಕ್ಷೋಪಾಯ ಅಂದ್ರೆ ಇದೇನೆ. ಯಾವುದದು? ತೀವ್ರೇಣ ಭಕ್ತಿಯೋಗೇನ ಮನೋಮಯಿ ಅರ್ಪಿತಂ ಸ್ಥಿತಂ. ತೀವ್ರವಾದ ಭಕ್ತಿಯೋಗದಿಂದ ಮನಸ್ಸು ಮಯಿ ಅರ್ಪಿತಂ ಸ್ಥಿತಂ, ನನ್ನಲ್ಲಿ ಅರ್ಪಿತವಾಗಿ ನೆಲೆಸಿಬಿಡ್ತು ಅಂದ್ರೆ ಅದು ಹೈಯೆಸ್ಟ್. ಅದರಿಂದ ಗ್ಯಾರಂಟಿ ಎಲ್ಲಿ ಬರ್ತಾನೆ, ಹತ್ರ ಬಂದೇ ಬರ್ತಾನೆ. ಹೋಗ್ಬೇಕಾದ ಅಲ್ಲಿಗೆ ಮಾಡ್ಬೇಕಾದ್ದೇನೀವೀಗ ಎಲ್ಲ ಊರಿಗೆ ಹೋಗ್ಬೇಕು, ಬಸ್ ಹಿಡಿದು ಕೊಡ್ತಾನೆ ಆ ಥರ. ಆ ಊರಿಗೆ ಹೋಗೋ ಬಸ್ಸನ್ನು ವೆಹಿಕಲ್ನ ಹಾಗೆ ಹಿಡಿತಾನೋ. ಮತ್ತು ವೈಕುಂಠಕ್ಕೆ ಹೋಗೋ ಸಾಧನೆ ಯಾವುದು ಅಂದರೆ ಭಕ್ತಿಯೋಗ. ಬರಬೇಕಾದ್ದು ಭಕ್ತಿ, ಹಿಡಿಬೇಕಾದ್ದು ಬರಬೇಕಾದ್ದು ಮುಕ್ತಿ, ಹಿಡಿಬೇಕಾದ್ದು ಭಕ್ತಿ ಅಷ್ಟೇ. ಮುಕ್ತಿಗೆ ಹೋಗ್ಬೇಕಾದ್ರೆ ಏನು ದಾರಿ ಈಗ? ಭಕ್ತಿನೇ ದಾರಿ, ಭಕ್ತಿ ಮುಕ್ತಿ ಎರಡು ಲಿಂಕ್. ತೀವ್ರೇಣ ಭಕ್ತಿಯೋಗೇನ ಮಠಕ್ಕೆ ಹೋಗಿರ್ತಾನೆ, ವಾಪಸ್ ಬರೋದು ಯಾವಾಗ ಅವನು? ಊಟ ಅಂದ್ರೆ ಏನು? ಭುಕ್ತಿ. ಭುಕ್ತಿ ಆದ ತಕ್ಷಣ ವಾಪಸ್ಸು. ಇಲ್ಲಿ ಭಕ್ತಿ ಆದ ತಕ್ಷಣ ವಾಪಸ್ಸು. ಇನ್ನೂ ಊಟ ಆಗಿಲ್ಲ, ಕೂತಿರ್ ಎಲ್ಲ ಕೂತಿರ್ ಮೂರು ಗಂಟೆ ಯಾರು ಕೂತಿರ್ತಾನೆ, ಇನ್ನು ಊಟ ಆಗಿಲ್ಲ ಊಟ ಆಗಿಲ್ಲ ಅಂತ ಕೂತಿರ್ತಾನೆ. ಊಟ ಆದ ತಕ್ಷಣ ಹೊರಟ್ಬಿಡ್ತಾನೆ, ಹೊತ್ತಾನೆ. ಅದೇ ರೀತಿ ಭಕ್ತಿ ಭಕ್ತಿ ಆದ ತಕ್ಷಣ ಮೈಕೊಟ್ಟ ಗ್ಯಾರಂಟಿ ಅಂತ. ಭಕ್ತಿ ಬರೋವರೆಗೂ ಇನ್ನೂ ಆಗಿಲ್ಲ ಆಗಿಲ್ಲ ಅಂತಾನೆ ಅರ್ಥ. ಭಕ್ತಿ ಬರೋದನ್ನು ಅಭ್ಯಾಸ ಮಾಡಬೇಕು. ಭಕ್ತಿ ಸುಮ್ಮನೆ ಬರೋದಿಲ್ಲ, ದೇವ್ರ ಮಹಿಮೆ ಕೇಳಿ 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 ಭಕ್ತಿ ಬರಬೇಕು, ಗೊತ್ತಾಯ್ತಾ. ಒಂದು ಟಿ ವಿ ತೊಗೊಂಡಿರ್ತಾನೆ, ಒಂದು ಇನ್ನೊಂದು ಬರುತ್ತೆ ನೋಡಿ, ಇನ್ನೂ ಜಾಸ್ತಿ ಇನ್ನೂ ಬೆನಿಫಿಟ್ ಇದೆ ಅಂತ ತಕ್ಷಣ ಬಾರ ಅಂತ ತೊಗೊಂಡ್ಬಿಡ್ತಾನೆ. ಅದಕ್ಕೆ ಗುಣ ಗೊತ್ತಾಯ್ತದ್ರು, ಅದ್ರ ಗುಣ ಗೊತ್ತಾಯ್ತಾ ಅದರಿಂದ ಅಂತ ತೊಗೊಂಡ್ಬಿಡ್ತಾನೆ. ಇವತ್ತು ನಮ್ಮ ದೇವ್ರ ಗುಣ ಗೊತ್ತಾಗ್ಬಿಟ್ರೆ ಏನ್ ಮಾಡ್ತೇವೆ ಅವಾಗ? ಇದನ್ನು ಬಿಟ್ಟಂತೂ ಅದು ಎಷ್ಟೋ ಸರ್ ಸೆಕೆಂಡ್ ಹ್ಯಾಂಡ್ ಮಾಡ್ಬೇಕಾದ್ರೆ ಎಷ್ಟು ಕಡಿಮೆ ಬರುತ್ತೆ ಕೊಟ್ಟು ದುಡ್ಡು ಅವನಿಗೆ? 23,000 ತೊಗೊಂಡು 3,000 ತೊಗೋತಾರೆ ಅಷ್ಟೇನೆ. ಹೋದ್ರೆ ಹೋಗ್ಲಿ ಅಂತಾರೆ, ಏನಂತ ಹೋದ್ರೆ ಹೋಗ್ಲಿ, ಅದು ನಂಗೆ ಅದು ಸಿಗುತ್ತಲ್ಲ ಆ ಥರ. ಸೊ ಇವೆಲ್ಲ ಹೋದ್ರೆ ಹೋಗ್ಲಿ, ಅದು ಬೇಕು ನಮಗೆ. ಇಲ್ಲೆಲ್ಲ ವೈರಾಗ್ಯ ನಮಗೆ ಇಲ್ಲ ಅಂತೇಳಿ ಬೇಕಾಷ್ಟು ವೈರಾಗ್ಯ ಇದೆ, ಹೌದಲ್ಲ? ಇವ್ ಕೆಲವು ಕೊಡೋ ಹೋಗಿಲ್ಲ, ಬೇಕಾಡ ದುಡ್ಡು ಕಾಸು ಬಿಟ್ಟುಬಿಡ್ತಾರೆ, ಆರಾಮ ಬಿಟ್ಟು ಹಾಕ್ಬಿಡ್ತಾರೆ ನಡಿ ಅಂತೇಳಿ. ದೇವ್ರ ಬಗ್ಗೆ ಆ ರೀತಿ ಬಿಟ್ಟುಬಿಟ್ಟು ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದೆ. ನಾನು ದೇವ್ರಿಗೆ ಯಾಕೆ ಬಿಡೋದಿಲ್ಲ ಅಂದ್ರೆ ದೇವ್ರ ಗುಣ ಗೊತ್ತಾಗಿಲ್ಲ. ದೇವ್ರ ಗುಣ ಗೊತ್ತಾಗ್ಲಿಕ್ಕೆ ಏನು ಬೇಕು? ಶಾಸ್ತ್ರ ಯೋನಿತ್ವ, ಶಾಸ್ತ್ರ ಓದಿ ಓದಿ ತಿಳ್ಕೋಬೇಕಷ್ಟೆ, ಬೇರೆ ದಾರಿನೇ ಇಲ್ಲ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂಧೆ ಷಡ್ವಿಂಶೋ ಅಧ್ಯಾಯ. ಇಲ್ಲಿ ಭಾಗವತದಲ್ಲಿ 26ನೇ ಅಧ್ಯಾಯ ಮುಗಿತು. ಭಗವಾನು ಮಾಚ, ಈ ಭಕ್ತಿ ಹೇಗೆ ಬರಬೇಕು, ಜ್ಞಾನ ಹೇಗೆ ಬರಬೇಕು ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡ್ತಾರೆ. ಒಂದೊಂದಲ್ಲಿ ನಿಂಕ್ ಇಷ್ಟು ವರ್ಣನೆ ಮಾಡಿದ್ದೇನೀಗ ಭಕ್ತಿ ಭಕ್ತಿನ ಭಕ್ತಿ ಆ ಕೇಳಿದ್ದೇನು ಪ್ರಶ್ನೇನ ಆಕೆ ಭಕ್ತಿನ ವಿಷಯ ಹೇಳು ಅಂತ ಕೇಳಿದ್ಲು, ತಿಳಿಸಿ ಹೇಳು ಅಂತ ಕೇಳಿದ್ಲು, ಅದು ಕೂಡ ತಿಳಿಯಾಗಿ ಹೇಳು ಅಂತ ಕೇಳಿದ್ಲಲ್ಲ. ಡಿಟೇಲೆ ಪರಮಾತ್ಮ ಎಕ್ಸ್ಪ್ಲೇನ್ ಮಾಡಿದೆ ಆ ಭಕ್ತಿ ಹೇಗೆ ಬರಬೇಕು ಅಂದ್ರೆ, ಆ ಭಕ್ತಿ ಹೇಗೆ ಬರಬೇಕು ಅಂತ ಕೇಳಿದ್ಲಲ್ಲ ಅದನ್ನ ಹೇಳ್ತಾರೆ. ಯೋಗ ಕೇಳಿದ್ಲ ಮುಂದೆ ಅದನ್ನ ಹೇಳ್ತಾರೆ. ಏನೇನು ಕೇಳಿದ್ದಾಳೋ ಅದನ್ನೆಲ್ಲ ಕೂಡ ಪರಮಾತ್ಮ ಯೋಗದ ಅಂಗಗಳು ಕೇಳ್ತಾ ಅದನ್ನ ಹೇಳ್ತಾರೆ. ಅಷ್ಟಾಂಗ ಯೋಗಗಳು ಅಂತ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಪ್ರಶ್ನೆ ತಕ್ಕಂತೆ ಉತ್ತರ. ಎಲ್ಲಿ ಪ್ರವಚನ ಮಾಡಕ್ಕೆ ಎಲ್ಲಿ ಹೇಳ್ತಾರೆ? ಒಂದು ವಾರ ಹೇಳ್ತೀನಿ ಕೇಳಿ. ಒಂದು ವಾರ ಹೇಳ್ಬೇಕಾದ್ರೆ ಇದು ನಿಮಗೆ ಗೊತ್ತಾಗ ಎಷ್ಟು ಸಾಕ್ತಾ ಇದೆ ಈಗಾಗಲೇ? ಇಷ್ಟು ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ? ಅಷ್ಟೇ ಬರೀ ಕಪಿಲಗೀತೆಯಲ್ಲೇ ಮುಗಿಸ್ಬಿಟ್ರು ಅಂದ್ಬಿಡ್ತಾರೆ ಕೊನೆಗೆ, ಹೌದಲ್ಲ? ಮುಂದಕ್ಕೆ ಹೋಗ್ಲೇ ಇಲ್ಲ ಗಾಡಿ, ಅಲ್ಲಿಗೆ ನಿಂತು ಹೋಯ್ತು ಅಂತಾರೆ, ಹೌದಲ್ಲ? ಅಷ್ಟೇ ಬಾತೆ, ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈಗ ಒಂದು ಗಂಟೆನೂ ಭಾಗವತ, 7 ದಿವಸನೂ ಭಾಗವತ, 15 ದಿವಸನೂ ಭಾಗವತ, ಅದೆಲ್ಲ ಇರೋದಿಲ್ಲ. ಎಲ್ಲ ಕವರ್ ಮಾಡ್ಬೇಕಲ್ಲ, ಆಗ ಎಲ್ಲ ಕವರ್ ಮಾಡ್ಕೊಂಡು ಹಾಕಾಗೋದಿಲ್ಲ. ಎಲ್ಲ ಹೇಳಿಸಿದಾಗ ಬರುತ್ತೆ ಆ ಥರ. ಎಲ್ಲ ಎಲ್ಲಿ ಹೇಳಿಸ್ತಾರೆ, ಹೇಳಿಸೋದಿಲ್ಲ. ಓಂ ಜಯ ಜತೆ ವಿಧಿ ಶಾನಾ ಶಕ್ರಪೂ.